ಸಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ತನಗೊಂದು ಭರವಸೆಯನ್ನು ಕೊಡ್ತಾನೆ. ಲೋಕದ ವಿಚಾರಣೆ ಎಷ್ಟೋ ಕಷ್ಟ. ನೀನು ಅಧ್ಯಾತ್ಮದ ಬಗ್ಗೆ ದೇವ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತೀಯ, ಎಷ್ಟು ಕಷ್ಟನೋ ತಿಳ್ಕೊಳ್ಳೋರಾಗಲಿ ಮಾಡೋರಾಗಲಿ ಅಂತ ಕೇಳಿದರೆ ಸುಸುಖಂ ಕರ್ತುಮವ್ಯಯಂ. ಇದು ಮಾಡ್ಲಿಕ್ಕೆ ತುಂಬಾ ಸುಲಭ ಅಂತ ಪರಮಾತ್ಮ ಹೇಳ್ತಾರೆ. ಎಷ್ಟು ಒಳ್ಳೆಯ ಮಾತು. ಅಧ್ಯಾತ್ಮದ ಹಾದಿ ಒಂದಷ್ಟಿಂದ ತುಂಬಾ ಕಷ್ಟ, ಒಂದಷ್ಟಿಂದ ತುಂಬಾ ಸುಲಭ. ಸುಸುಖಂ ಸುಖಂ ಅನ್ನಲಿಲ್ಲ, ಸುಸುಖಂ ಅಂತ ಕರೀತಾನೆ. ಎರಡು ಸುಹಾಕ್ತಾನೆ ಪರಮಾತ್ಮ. ಸುಖಂ ಸುಸುಖಂ ಇದು ವಿಶೇಷವಾಗಿ ಅತ್ಯಂತ ಕರ್ತುಂ ಸುಸುಖಂ, ಕರ್ತುಂ ಸುಸುಖಂ ಮಾಡಲಿಕ್ಕೆ ಭಾರಿ ಸುಲಭವಾದದ್ದು. ಅದಕ್ಕೆ ಇನ್ನೊಂದು ಅರ್ಥ ಸುಸುಖಂ, ಮಾಡ್ತಿರಬೇಕಾದ್ರೆ ಸುಖವಾಗಿರುತ್ತೆ. ಅದು ಬೇರೆ ಜೊತೆಗೆ ಮಾಡಿದ ಮೇಲೆ ಸುಖ ಅಲ್ಲ, ಮಾಡೋದು ಸುಖ, ಮಾಡ್ತಿರಬೇಕಾದ್ರೇ ಸುಖ. ಇನ್ನೊಂದು ವಿಶೇಷ ಇದೆ ಧರ್ಮದ ಬಗ್ಗೆ. ಭಗವಂತ ಕೊಟ್ಟ ಅಪೂರ್ವವಾದ ಒಂದು ಮಾಹಿತಿ. ಈ ಕಳ್ತನ ಮಾಡ್ತಾನೆ, ಮಾಡಬೇಕಾದ್ರೂ ಕಷ್ಟ, ಮಾಡಿದ ಮೇಲೆ ಕಷ್ಟ, ಸಿಕ್ಕ ಮೇಲೆ ಕಷ್ಟ, ಬಿಟ್ಟ ಮೇಲೆ ಕಷ್ಟ, ಮರ್ಯಾದೆ ಹೋಗಿರುತ್ತಲ್ಲ, ಎಲ್ಲ ಸ್ಟೇಜಲ್ಲೂ ಕಷ್ಟ. ಆದರೆ ಇವತ್ತು ಒಳ್ಳೆ ದಾರಿಯಲ್ಲಿ ಬದುಕಿದರೆ ಮಾಡಬೇಕಾದ್ರೆ ಖುಷಿ ಕೊಡು, ಎಂಜಾಯ್ ಮಾಡ್ತಾನೆ. ಮಾಡಬೇಕಾದ್ರೆ ಎಂಜಾಯ್ ಮಾಡ್ತಾನೆ. ಊಟ ಆದ್ಮೇಲಲ್ಲ, ಊಟ ಮಾಡ್ತಿರ್ಬೇಕಾದ್ರೆ ಖುಷಿ, ಮಾಡಿದ ಮೇಲೆ ಮತ್ತೆ ಖುಷಿ. ಧರ್ಮಾಚರಣೆ ಅಂದರೆ ಜ್ಞಾನ ಭೋಜನ ಇದ್ದಾಗ ಲೆಕ್ಕ. ಜ್ಞಾನ ಭೋಜನವಾದ್ದರಿಂದ ಸುಸುಖಂ ಕರ್ತುಮು ವ್ಯಯಂ, ಮಾಡಬೇಕಾದ್ರೆ ಮಾಡಿ ಆದ ಮೇಲೆ ತುಂಬ ಸುಖ. ಇದನ್ನು ಅರ್ಥ ಮಾಡಿಕೊಂಡ್ರೆ ಧರ್ಮದ ಬಗ್ಗೆ ನಮಗಿರ್ತಕ್ಕಂಥ ಒಂದು ಕೆಟ್ಟ ಕಲ್ಪನೆ ದೂರ ಆಗಿಬಿಡುತ್ತೆ. ಧರ್ಮಾಚರಣೆ ಕಷ್ಟ, ಅದಕ್ಕೆ ನಾವು ಮಾಡೋದಿಲ್ಲ ಭಗವಂತ ಹೇಳ್ತಾನೆ. ಅಲ್ಲ ಇದು ಸುಲಭ, ಅದಕ್ಕೆ ಮಾಡಿ ಅಂತೇಳಿ. ಸುಲಭ ಮಾಡಿ ಮಾಡಿ ಇದನ್ನು. ಲೋಕದಲ್ಲಿ ಯಾವಾಗಲೂ ಅಷ್ಟೇನೆ, ಸತ್ಯ ಯಾವಾಗಲೂ ಸುಲಭ, ಸುಳ್ಳು ಯಾವಾಗಲೂ ಕಷ್ಟ. ಸತ್ಯ ಯಾರು ಬೇಕಾದ್ರೆ ಹೇಳ್ತಾರೆ, ನೋಡಿದ್ರೆ ಇದ್ದಕ್ಕಿಂತ ಹೇಳ್ಬಿಟ್ರೆ ಮುಗಿಯುತ್ತೆ ಅಷ್ಟೇ. ಸುಳ್ಳು ಹೇಳೋದನ್ನು ಬುದ್ಧಿ ಉಪಯೋಗಿಸ್ಬೇಕು, ಅವನು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಒಂದು ನೆನ್ಪಿಟ್ಕೊಂಡಿರ್ಬೇಕು ಯಾರು ಮುಂದೆ ಏನು ಹೇಳಿದ್ದೆ ಅಂತೇಳಿ. ಬೇರೆ ಹೇಳ್ಬಿಟ್ರೆ ಗೋವಿಂದ ಇವ್ನು ನೀರು ಹೇಳಿದ್ದೆ, ಹೇಳಿ ಯಾರು ಹೇಳಿ, ಒಬ್ಬರು ಉತ್ತರ ಹೇಳ್ಬಿಡೋದು ನಡಿ ಅಂತೇಳಿ. ಅವಾಗ ಗೊತ್ತು ಸುಳ್ಳ ಕಷ್ಟ ಗೊತ್ತಾಗಿಬಿಡೋದು. ಸತ್ಯ ಎಷ್ಟು ಕೇಳಿದ್ರೆ ಸತ್ಯ ಸತ್ಯನೇ, ಅದು ಬದಲಾಗೋದೇ ಇಲ್ಲ. ಯಾರು ಬೇಕಾದ್ರೆ ಸತ್ಯ ಹೇಳ್ಬಿಡ್ತಾರೆ. ಸಣ್ಣ ಮಕ್ಕಳು ಬಲು ಸುಲಭ ಸತ್ಯ ಹೇಳ್ತಾರೆ, ನಾವು ಎಜುಕೇಟ್ ಮಾಡ್ತೇವೆ ಸುಳ್ಳು ಹೇಳು ಸುಳ್ಳು ಹೇಳು ಅಂತೇಳಿ ಬದಲಾಯಿಸ್ಬಿಡ್ತೇವೆ. ಇದು ಪದಿ ಚಿಕ್ಕ ಮಕ್ಕಳಿಗೆ ಸೀದಾ ಮಾತಾಡಿ, ಅವ್ರು ಯಾರಿಗೂ ಹೇಳಿರ್ತಾನೆ ಪಾಪ ಮನೆಯವ್ರಿಗೆ ಇಲ್ಲ ಅಂತ ಹೇಳು ಅಂತೇಳಿ, ಮಗು ಇದೆ ಅಂತ ಹೇಳ್ಬಿಡ್ತು ತಕ್ಷಣ, ನಮಗೆ ಒಳಗಿದ್ದಾರೆ ಅಂತ ಹೇಳ್ಬಿಡ್ತು ತಕ್ಷಣ. ಇನ್ನೂ ಪ್ರಾಮಾಣಿಕ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಅಂತ ಹೇಳಬೇಕು. ಮತ್ತೆ ಇಲ್ಲ ಅಂತ ಹೇಳುವಂತ ಅವರೇ ಹೇಳಿದ್ದಾರೆ. ಮಕ್ಕಳಿಗೆ ಸುಳ್ಳು ಅಂದ್ರೆ ಅರ್ಥ ಆಗೋದಿಲ್ಲ, ಸತ್ಯ ಅರ್ಥ ಆಗುತ್ತೆ. ಅದು ಭಗವಂತ ಗೀತೆಯಲ್ಲಿ ಒಬ್ಬ ಜ್ಞಾನಿ ಬಾಲಕ ಇದ್ದಾಗಿರ್ತಾನೆ ಅಂತ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ಜ್ಞಾನಿ ಬಾಲಕ ಇದ್ದಾಗಿರ್ತಾನೆ. ಸತ್ಯ ಯಾವಾಗಲೂ ಸುಲಭ, ಶ್ರೇಷ್ಠ, ಅತ್ಯಂತ ಹೇಳಬೇಕಾದ್ರೂ ಖುಷಿ, ಹೇಳಿದ್ಮೇಲೆ ಖುಷಿ. ಯಾರು ಹೇಳಿದರೆ ನಾನು ಇರೋದ್ರ ಇದ್ದಕ್ಕಿದ್ದ ಹೇಳಿದೆ, ನಾ ಏನ್ ಮಾಡಲಿ ಅಂತ ಹೇಳಿದ್ದಾರೆ. ಹೀಗಾಯ್ತಾಗ ನಾನೇನು ಇರೋದ್ರ ಇದ್ದಕ್ಕಿದ್ದ ಹೇಳಿದ್ದೇನೆ ಅಷ್ಟೇ, ನಂದೇನು ತಪ್ಪಿಲ್ಲ. ಸುಳ್ಳು ಹೇಳಿ ಅನರ್ಥವಾದ್ರೆ ಡೇಂಜರ್, ಸತ್ಯ ಹೇಳಿ ನಮ್ಮ ಕರ್ತವ್ಯವಾದ್ದರಿಂದ ಆ ನಮಗೆ ಜವಾಬ್ದಾರಿ ಬಹಳ ಸುಲಭ ಆಗುವ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸುಸುಖಂ ಕರ್ತುಮ ವ್ಯಯಂ. ವಿದ್ಯಾರ್ಥಿ ಸರಿಯಾಗಿ ಓದಿ ಪಾಸ್ ಆಗೋದು ತುಂಬಾ ಸುಲಭ. ಈ ಕಾಪಿ ಹೊಡೋದು ಭಾರಿ ಕಷ್ಟ. ಎಲ್ಲೆಲ್ಲೋ ಇಟ್ಕೊಂಡು ಹೋಗಬೇಕು, ಬರೀ ಆ ಕಡೆ ಈ ಕಡೆ ನೋಡ್ತಿರ್ಬೇಕು. ಪಾಪ ಬರೀ ಮನಸ್ಸು ಟೆನ್ಷನ್ನೇ ಟೆನ್ಷನ್. ಅವನಿಗೆ ಒಳಗೆ ಹೋಗಬೇಕಾದ್ರೆ, ಇದು ಮಾಡಬೇಕಾದ್ರೆ, ಬರದ ಮೇಲೆ, ರಿಸಲ್ಟ್ ಬಂದ ಮೇಲೆ, ಎಲ್ಲಾ ಸ್ಟೇಜಲ್ಲೂ ದುಃಖ. ಅವನು ಓದ್ದು ನಿಶ್ಚಿಂತೆ ಬರೀ ಆ ಕಡೆ ಕಡೆ ನೋಡಿ ಕೂಡ ನೋಡೋದಿಲ್ಲ, ಆರಾಮಾಗಿ ಬರೀತಿರ್ತಾನೆ. ಕಾಪಿ ಹೊಡೆಯಲ್ಲಿ ಹಿಂದಿನ ಲೇಟರ್ ಪಕ್ಕದಲ್ಲಿ ನಿಂತುಬಿಟ್ರೆ ಪ್ರಾಣ ಹೋಗಾಗಿಬಿಡುತ್ತೆ, ನೋಡ್ಬಿಟ್ರೆ ಏನೋ ಅಂತ ಹೇಳ್ಬಿಟ್ಟು ಇವನು ನಿಂತರೆ ಏ ಯಾರ ಬೇಕಾದ್ರೆ ನಿಂತ್ಕೊಳ್ಳಿ, ಯೋಚನೆ ಮಾಡೋದಿಲ್ಲ. ಅದು ಮನಸ್ಸಿಗೆ ಸುಖ ಕೊಟ್ಟು ನೆಮ್ಮದಿ ಕೊಡುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಗಳ ಕಲ್ಪನೆ ಅಧ್ಯಾತ್ಮ ಕಷ್ಟ ಅಲ್ಲ, ಅಧ್ಯಾತ್ಮ ಸುಲಭ. ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋರಿಗೆ ಅಧ್ಯಾತ್ಮದ ಹಾದಿ ಅತ್ಯಂತ ಸುರಕ್ಷಿತವಾದ ಹಾದಿಯ. ಮೇಲೋಟು ಕಷ್ಟ ಕಾಣುತ್ತೆ, ಒಳಗೆ ಕಷ್ಟ ಅಲ್ಲೇ ಅಲ್ಲ. ಏಕಾದಶಿ ಆದ ವ್ರತಗಳನ್ನು ಹೇಳ್ತಾರೆ, ಮಾಡೋರು ನೋಡಿದ್ರೆ ಭಯ ಆಗುತ್ತೆ, ಏನೋ ಹೇಗೆ ಮಾಡ್ತಾರೋ ಅಂತೇಳಿ. ಮಾಡ್ಲಿಕ್ಕೆ ಹೋಗ್ತಾನೆ ಅವರೆ ಇಷ್ಟೇನ ಅಂತ ಅನಿಸ್ಬಿಡುತ್ತಾವೆ. ಇಷ್ಟೇನ ಏನು ಕಷ್ಟ ಇಲ್ಲಲ್ಲ. ತಿಂದವನಿಗಿರೋ ತಳಮಳ ಉಪವಾಸ ಇದ್ದವನಿಗಿರೋದೇ ಇಲ್ಲ. ಇದು ಆಶ್ಚರ್ಯ, ತಿಂದವನಿಗಿರೋ ಒಂಥರ ತಳಮಳ ಇರುತ್ತೆ, ಆದ್ರೆ ಉಪವಾಸ ಇದ್ದವನು ಆರಾಮವಾಗಿರ್ತಾನೆ. ಅದಕ್ಕೆ ಸುಸುಖಂ ಕರ್ತುಮ ವ್ಯಯಂ. ಇದು ಅಧ್ಯಾತ್ಮದ ಎಲ್ಲಾ ಭಾಗಕ್ಕೂ ಹೇಳಿದ ಮಾತಿದೆ. ಥಿಯರಿಟಿಕಲ್ ಆಸ್ಪೆಕ್ಟ್ಗೆ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗೆ, ಎಲ್ಲಾ ಸ್ಟೇಜಿನವರಿಗೆ ಭಗವಂತ ಕೊಟ್ಟ ಖಚಿತವಾದ ಆಶ್ವಾಸನೆ. ಇದು ತುಂಬಾ ಸುಲಭದ ಹಾದಿ. ಇದು ಇಷ್ಟೆಲ್ಲ ಮಾಡ್ತೇವೆ, ಮುಂದೇನಿದು ಅವ್ಯಯಂ. ಎಷ್ಟೋ ಕಷ್ಟಪಟ್ಟು ಮಾಡದ, ಆಮೇಲೆ ನೋಡ್ದ ದೊಡ್ಡ ಕಟ್ಟಿಸ್ತ ಫ್ಯಾಕ್ಟ್ರಿನ ಬರ್ನಾಗ ಮಾಡಿದ್ದೆಲ್ಲ ವೇಸ್ಟ್, ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್. ಎಂತೆಂತ ಕೆಲಸ ಮಾಡ್ತಾನೆ, ಬಿದ್ರೆ ಹೋಯ್ತ ಕಡೆಗೆ. ಆದರೆ ಅವ್ಯಯಂ, ಧರ್ಮಾಚರಣೆಯಲ್ಲಿ ನಾಶದ ಹೆಸರೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಏನು ಧರ್ಮಾಚರಣೆ ಮಾಡ್ತಾನಲ್ಲ ಅದು ಪರ್ಮನೆಂಟ್, ಶಾಶ್ವತವಾದ. ಅದು ಬೆಳೆಯುತ್ತೆ ಹೊರತು ಅಳಿಯೋದೇ ಇಲ್ಲ. ಹಿಂದೆ ಹೇಳಿದ್ದಾನೆ ಭಗವಂತ, ಸ್ವಲ್ಪ ಮತ್ತಸ್ಯ ಧರ್ಮಸ್ಯ ಪ್ರಾಯತೆ ಮಹತೋಭಯ. ಎಷ್ಟಾಗೋ ಪ್ರಾಮಾಣಿಕವಾಗಿ ಮಾಡಿ ಅದು ಬೆಳೆಯುತ್ತೆ, ನಮ್ಮನ್ನು ಉಳಿಸುತ್ತೆ ಅಂತ ಹೇಳುತ್ತಾನೆ. ಅದು ಬೆಳೆಯುತ್ತೆ, ನಮ್ಮನ್ನು ಉಳಿಸುತ್ತೆ. ಮಾತು ಅರ್ಥ ಮಾಡಿಕೊಂಡ್ರೆ ಇದಕ್ಕಿರೋ ಮಹತ್ವ ಬಹಳ ಅಪೂರ್ವವಾದದ್ದು. ಆ ಹಿನ್ನೆಲೆಯಲ್ಲಿ ಮನುಷ್ಯ ಯಾವುದನ್ನು ಬಿಟ್ಟರೂ ಸಹ ಅಧ್ಯಾತ್ಮವನ್ನು ಬಿಡಬಾರದು. ಇನ್ಯಾವುದೇ ಶಾಶ್ವತ ಅಲ್ಲ, ಅದು ಒಂದೇ ಶಾಶ್ವತವಾದ. ಮತ್ತು ರಾಜ ಮಹಾರಾಜರುಗಳು ಸತ್ರೆ ರಾಜ್ಯಕೋಶ ಹಿಂದೆಯಲಕ್ಕಾಗೋದಿಲ್ಲ, ಅದಲ್ಲೇ ಬಿಟ್ಟು ಹೋಗೋದು, ಬೇರೆ ದಾರಿನೇ ಇಲ್ಲ. ಜ್ಞಾನ ಹಾಗಲ್ಲ, ಭಗವಂತ ಹಿಂದೆ ಹೇಳಿಬಿಟ್ಟಿದ್ದಾನೆ, ಜನ್ಮ ಜನ್ಮಕ್ಕೂ ಹಿಂಬಾಲಿಸಿಕೊಂಡು ಬರುತ್ತೆ ಅಂತ ಹೇಳಿದ. ಜ್ಞಾನ ಜನ್ಮ ಜನ್ಮಕ್ಕೂ ಬರುತ್ತೆ. ತತ್ರ ತನ್ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ, ಹಿಂದಿನ ಜನ್ಮದ ಬುದ್ಧಿಯ ಸಂಯೋಗವನ್ನ ಭಗವಂತ ಹೇಳ್ತಾನೆ. ಈ ಒಬ್ಬ ಯೋಗ ಭ್ರಷ್ಟನಾದವನು ಹುಟ್ಟುತ್ತಿರ್ಲಿಕ್ಕೆ ಪಡೆದು ಬಿಡ್ತಾನೆ, ಬಾರನ್ನು ಗಿಫ್ಟ್ ಆಗಿ ಪಡಿತಾನೆ ಅಂತ ಹೇಳಿದ್ರಿಂದ ವೃದ್ಧಾತ್ಮದ ಹಾದಿ ಅವ್ಯಯಂ. ಆದ್ರಿಂದ ಇನ್ನೊಂದು ಭರವಸೆ ಬಂತು ನಮಗೆ, ಏನೋ ಸ್ವಲ್ಪ ಮಾಡ್ತೇವೆ, ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ ಯೋಚನೆ ಮಾಡಬೇಡಿ, ಮಾಡಿದ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿದ. ಕೆಲವು ಎಲ್ ಐ ಸಿ ಕಟ್ತಾರೆ, ಒಂದೆರಡು ಪ್ರೀಮಿಯಮ್ಸ್ ಬಿಟ್ಟು ಬಿಡ್ತಾರೆ, ಹೋಗ್ತದೆ ಲ್ಯಾಪ್ಸ್ ಪೂರ್ತಿ ಏನು ಬರೋದೇ ಇಲ್ಲ. ಆದರೆ ವೃದ್ಧಾತ್ಮದಲ್ಲಿ ಹಾಗಲ್ಲ, ಕೆಲವು ಫಿಕ್ಸೆಡ್ ಪೀರಿಯಡ್ ದಾಟಿದ ಮೇಲೆ ಕ್ಷೇಮ ಆಗಿರಲ್ಲ, ಇದು ಹಾಗಲ್ಲ. ಶುರು ಮಾಡಿದ ಅಂದರೆ ಗ್ಯಾರಂಟಿ, ಉಳಿತಾಯ ಗ್ಯಾರಂಟಿ. ಅದು ನಾಶರಹಿತವಾದಂತಹ ಒಂದು ಶ್ರೇಷ್ಠವಾದ ಪದ್ಧತಿ ಅರ್ಜುನ, ಇದನ್ನ ಮಾಡು, ಇಷ್ಟು ಪ್ರಶಂಸೆ ಮಾಡ್ತಾನೆ. ಆದ್ರಿಂದ ನಾವು ಕಷ್ಟ ಅಂತ ಹೇಳಿ ಬಿಡಾಗಿಲ್ಲ, ನಶ್ವರ ಅಂತ ಹೇಳಿ ಬಿಡಾಗಿಲ್ಲ, ಶಾಶ್ವತವಾದ್ದರಿಂದ. ಆಮೇಲೆ ಇದು ಅಪವಿತ್ರ ಅಂತ ಬಿಡಾಗಿಲ್ಲ, ಪವಿತ್ರವಾದದ್ದು. ಅಧಮ ಅಂತ ಬಿಡಾಗಿಲ್ಲ, ಉತ್ತಮವಾದದ್ದು. ಸಾಮಾನ್ಯ ಅಲ್ಲ, ರಾಜವಿದ್ಯ, ರಾಜಗುಹ್ಯ. ಜೊತೆಗೆ ಪ್ರತ್ಯಕ್ಷಾವಗಮಂ, ಯಾರೋ ಹೇಳ್ತಾರೆ ಅಲ್ಲ, ನಮಗೆ ಅನಿಸುತ್ತೆ ಇದು ವಿಶೇಷ. ನಮ್ಗೆ ಹೌದು, ದೇವರಿದ್ದೇ ಇದ್ದಾನೆ, ನಮ್ಮನ್ನು ಅವನು ಕಾಪಾಡ್ತಾನೆ, ದೇವರು ಕೈ ಬಿಟ್ಟರೆ ನಮಗೇನು ಆಗೋದೇ ಇಲ್ಲ, ಅವನಿಂದ ಏನ್ ತಾನೇ ಆಗೋದಿಲ್ಲ, ಇದೆಲ್ಲ ಭರವಸೆ ಬರುತ್ತ. ಒಬ್ಬ ದೇವರನ್ನು ನಂಬಿದವರು ಇರೋ ಭರವಸೆ, ಖಚಿತತೆ, ಬೇರೆ ಏನು ಮಾಡಿದ್ರೂ ಇರೋದಿಲ್ಲ. ಪ್ರಹ್ಲಾದನಿಗೆ ಎಂಥ ಒಂದು ವಿಶ್ವಾಸ ಇತ್ತು, ಹಿರಣ್ಯಕಶಿಪು ಅಷ್ಟೆಲ್ಲ ಚಿತ್ರ ವಿಚಿತ್ರ ಹಿಂಸೆ ಕೊಡಲಿಕ್ಕೆ ಅಂತ ಹೋದರೆ ಪ್ರಹ್ಲಾದನ ಯೋಚನೆಯೇ ಇಲ್ಲ, ನಗನಗುತ್ತಾ ಫೇಸ್ ಮಾಡ್ತಾ ಇದ್ದೆ. ಯಾಕೆ ದೇವ್ರ ಬಗ್ಗೆ ಅಂತ ನಂಬಿಕೆ ಇತ್ತಲ್ಲ, ಪ್ರತ್ಯಕ್ಷಾವಗಮಂ, ಸುಖವಾಗಿ ಅನುಭವಿಸಿಕೊಂಡಿದ್ದ. ವೀರಯ್ಯನಿಗೆ ಎಷ್ಟು ಧೈರ್ಯ ಅಂತ ತಂದೆ ಪ್ರಹ್ಲಾದನ ಕೇಳಿದರೆ, ಅಪ್ಪ ನನಗೆ ಬಲ ಕೊಡುದು ಸಾಕ್ಷಾತ್ ನಾರಾಯಣ ಅಂತ ಹೆಮ್ಮೆಯಿಂದ ಹೇಳುತ್ತ. ನ ಕೇವಲಮ್ಮೆ ಭವತಶ್ಚ ರಾಜನ್, ನಿಮಗೂಡ ನಮಗೂ ಕೂಡ ಇದೇ ಜಗತ್ತಿಗೇನೆ ಅವನು ಬಲ ಕೊಡ್ತಕ್ಕಂಥವನಾಗಿದ್ದಾನೆ, ವಿಶ್ವಕ್ಕೆ ಬಲಪ್ರದಾಯಕವನು. ಬಲಂ ಬಲವತಾಜಾಹಂ ಅಂತ ಹಿಂದಿದ್ರಲ್ಲೇ ಬಂದಿದೆ, ಈಗಾಗಲೇ ಎರಡನೇ ಅಧ್ಯಾಯದಲ್ಲೇ ಬಂದಿದೆ. ಹೀಗೆ ಭಗವಂತನ ಮಹಿಮೆ ಅಪೂರ್ವವಾದದ್ದು, ಅದು ಶ್ರೇಷ್ಠ ಅಂತ ಹೇಳಿ ಇಷ್ಟು ಹೇಳಿ ಮುಂದಿನ ಶ್ಲೋಕದೊಳಗೆ ಇಷ್ಟು ಶ್ರೇಷ್ಠ ಇದನ್ನು ಮಾಡಲೇಬೇಕು. ಹೋಗ್ಲಿ, ಇದನ್ನು ಬಿಟ್ಟರೆ ಏನಾಗುತ್ತೆ ಅಂತ ಮುಂದಿನ ಪ್ರಶ್ನೆ. ಮಾಡಿದ್ರೆ ತುಂಬಾ ಪ್ರಯೋಜನ ಇದೆ, ಬಿಟ್ಟರೆ ಏನಾಗುತ್ತೆ ಅಂದ್ರೆ, ಅಶ್ರದ್ಧಧಾನಾ ಪುರುಷಾಹ ಧರ್ಮಶಾಸ್ತ್ರ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಇದು ಮುಂದಿನ ವಾರ ಅರ್ಜುನ, ಈ ಒಂದು ದಾರಿ ನಾ ಹೇಳೋ ದಾರಿ ಇಷ್ಟು ಚೆನ್ನಾಗಿದೆ, ಬಿಟ್ಟರೆ ಬೇರೆ ದಾರಿ ಅಂತ ಇಲ್ವೇ ಇಲ್ಲ. ಕೆಲವು ಪದಾರ್ಥ ಇದೆ, ಬಿ ಎಸ್ ಸಿ ಓದಲಿಲ್ಲ, ಬಿ ಕಾಮ್ ಓದಲಿಲ್ಲ, ಅದಕ್ಕೂ ಕೆಲಸಕ್ಕೆ ಸಿಗುತ್ತೆ, ಬಿ ಎ ಅದಕ್ಕೂ ಸಿಗುತ್ತೆ, ಎಸ್ ಎಲ್ ಸಿ ಅದಕ್ಕೂ ಒಂದು ಸಿಗುತ್ತೆ, ಏನೋ ಒಂದು ಇದ್ದೇ. ಎಲ್ಲಕ್ಕಿಂತ ಹೆಚ್ಚಾಗಿ ಅದರಿಂದ ಅವನಿಗೆ ಅಪರಾಧ ಅಂತ ಅಲ್ಲೇ ಇಲ್ಲ, ಓದಿದ್ದು ಅಪರಾಧ ಅಲ್ಲ, ನಷ್ಟ ಇರಬಹುದು ಅವನಿಗೆ, ಆದರೆ ಅದರಿಂದ ಕಳ್ಳತನ ಸುಳತನ ಮಾಡಿದ ಪಾಪ ಬರೋದಿಲ್ಲ ಅವನು. ಈ ಶಾಸ್ತ್ರ ಹಾಗಲ್ಲ, ಓದಿದರೆ ಎಷ್ಟು ಉಪಯೋಗ ಇದೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಟರೆ ಎಷ್ಟು ಅನರ್ಥ ಇದೆ ನೋಡಿ ಅಂತ ಹೇಳುತ್ತೆ, ಬಿಟ್ಟರೆ ಎಷ್ಟು ಅನರ್ಥ ಇದೆ. ಯಾವ ಅನರ್ಥ ಅಂದ್ರೆ, ಅಶ್ರದ್ಧಧಾನಾ ಪುರುಷಾಹ ಧರ್ಮಸ್ಯ ಅಸ್ಯ ಪರಂತಪ. ಪರಂತಪ ಅರ್ಜುನ, ಅಸ್ಯ ಧರ್ಮಸ್ಯ ಅಶ್ರದ್ಧಧಾನಾ ಪುರುಷಾಹ, ಅಸ್ಯ ಧರ್ಮಸ್ಯ ಈ ಧರ್ಮವನ್ನ ಅಶ್ರದ್ಧಧಾನಾ, ಯಾರು ಶ್ರದ್ಧೆಯಿಂದ ನಂಬೋದಿಲ್ಲ, ನಂಬೋದಿಲ್ಲ, ನಂಬಿಕೆಯನ್ನು ಹೊಂದೋದಿಲ್ಲ, ಅಂತ ಜನಕ್ಕೇನಾಗತ್ತೆ ಅಂತ ಭಗವಂತ ಹೇಳುತ್ತ. ಈ ದಾರಿಯನ್ನ ಯಾರು ಹಿಡಿಯೋದಿಲ್ಲ ಅವ್ರಿಗೇನಾಗತ್ತೆ, ಅಪ್ರಾಪ್ಯ ಮಾಂ ನಿವರ್ತಂತೆ, ನಾನವರಿಗೆ ಸಿಗೋದೇ ಇಲ್ಲ ಅಂತ ಹೇಳುತ್ತ. ನಾನು ಮಾಂ ಅಪ್ರಾಪ್ಯ, ನನ್ನರವರು ಹೊಂದೋದೇ ಇಲ್ಲ. ಹೋಗ್ಲಿ, ಹೊಂದ ಏನಾಗ್ತಾರಾಗ, ನಿವರ್ತಂತೆ, ವಾಪಸ್ ಹೋಗ್ತಾರೆ. ಎಲ್ಲಿಗೆ? ಮೃತ್ಯು ಸಂಸಾರ ವರ್ತ್ಮನಿ, ಈ ಮೃತ್ಯು ರೂಪವಾದ ಸಂಸಾರದ ಹಾದಿಯೊಳಗೆ ಮತ್ತೆ ಬಂದೇ ಬರುತ್ತಾರೆ, ಬೇರೆ ದಾರಿ ಇಲ್ಲೇ ಇಲ್ಲ. ಅದಕ್ಕೆ ಈ ಒಂದು ವಿದ್ಯೆ ಹಿರಿಮೆ ಇದೆ, ಏಕಾದಶಿ ವ್ರತ ಇದೆ, ಮಾಡಿದ್ರೆ ಹುಚ್ಚಾಬಟ್ಟೆ ಪುಣ್ಯ, ಬಿಟ್ರೆ ಅಷ್ಟೇ ಪಾಪ. ಪರಮಾಲಕ್ಷ ವ್ರತ ಅವೆಲ್ಲ ಹಾಗಲ್ಲ, ಮಾಡಿದ್ರೆ ಪುಣ್ಯ, ಬಿಟ್ರೆ ಪಾಪ ಅಂತ ಇಲ್ಲೇ ಇಲ್ಲ. ವಿಷ್ಣು ಪಂಚಕ ಆದ ಅನೇಕ ವ್ರತಗಳು, ವಿಷ್ಣು ಪಂಚಕ ಮಾಡಿದ್ರೆ ತುಂಬಾ ಪುಣ್ಯ, ಬಿಟ್ರೆ ಪಾಪ ಇಲ್ಲ. ಆದ್ರೆ ಏಕಾದಶಿ ಆಗಲ್ಲ, ಕೃಷ್ಣಾಷ್ಟಮಿ ಆಗಲ್ಲ, ಮಾಡಿದ್ರೆ ಭಾರಿ ಭಾರಿ ಪುಣ್ಯ, ಬಿಟ್ರೆ ಅದಷ್ಟೇ ಪಾಪ. ಈ ಜ್ಞಾನದ ಹಾದಿ ಹಾಗೆ, ಹಿಡಿದ್ರೆ ಅಷ್ಟು ಶ್ರೇಷ್ಠ, ಬಿಟ್ರೆ ಸರ್ವ ರೀತಿಯಾದ ಪತನ. ಆದ್ದರಿಂದ ನಾವು ಎರಡು ದೃಷ್ಟಿಯಿಂದ ಕೂಡ ದೇವರು ಹಿಡಿಬೇಕು, ಬಿಟ್ರೆ ಹಾಳಾಗಿ ಹೋಗ್ತೇವಲ್ಲ ಅಂತಲೂ ಹಿಡಿಬೇಕು. ನಾವು ಟ್ಯಾಕ್ಸ್ ಕೊಡ್ತೇವೆ, ಕೊಟ್ಟಿದ್ದು ಪ್ರಯೋಜನ ಏನಿಲ್ಲ, ನಮ್ಗೆ ಹಿಡ್ಕೊಂಡು ಹೋಗೋದಿಲ್ಲ, ಅಷ್ಟೇ ಉದ್ಯೋಗ ನಮ್ಗೆ, ಅಷ್ಟೇ ಕೊಟ್ಟಿದ್ದಕ್ಕೆ ಏನು ಅವಾರ್ಡ್ ಏನು ಕೊಡೋದಿಲ್ಲ, ಅಷ್ಟೇ ಕೊಟ್ರೆ ಸರಿ ಅಂದ್ಬಿಡ್ತಾರೆ ಅಷ್ಟೇ. ಆದ್ರೆ ಈ ಹಾಗಲ್ಲ, ಮಾಡಿದ್ರೆ ಹುಚ್ಚಾಬಟ್ಟೆ ಅನುಕೂಲ ಮಾಡಿಕೊಡುತ್ತಾರೆ, ಬಿಟ್ರೆ ಶಿಕ್ಷೆ ಕೊಡುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮದ ಹಾದಿ ಎಷ್ಟು ಶ್ರೇಯಸ್ಕರ ಅನ್ನೋದನ್ನ ಭಗವಂತ ಹೇಳುತ್ತಾರೆ. ಇದಕ್ಕೆಲ್ಲ ಶಾಸ್ತ್ರದೊಳಗೆ ಕರಣೇ ಮಹತ್ ಫಲಂ, ಅಕರಣೇ ಪ್ರತ್ಯವಾಯ ಅಂತ ಕರೀತಾರೆ. ಮಾಡಿದರೆ ಪುಣ್ಯ, ಬಿಟ್ರೆ ಮಹಾಪಾಪ, ಅಂತ ಶ್ರೇಷ್ಠವಾದ ಹಿರಿಮೆ ಇದರಲ್ಲಿದೆ, ಅದನ್ನು ಮಾಡಬೇಕು. ಅಶ್ರದ್ಧಧಾನಾಹ ಪುರುಷಾಹ ಧರ್ಮಶಾಸ್ಯ ಪರಂತಪ ಧರ್ಮಶಾಸ್ಯ ಪರಂತಪ ಅಪ್ರಾಪ್ಯ ಮಾಮ್ನಿ ವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಇದರಿಂದ ಮತ್ತೊಂದು ವಿಷಯ ಹೇಳಿದಾಗಾಯ್ತು. ಈ ಭಗವದ್ಗೀತೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಈಗ ಅರ್ಜುನ, ಈ ದಾರಿಯಲ್ಲಿ ತಿಳ್ಕೊಂಡ್ರೆ ಮಾತ್ರ ಸದ್ಗತಿ, ಇಲ್ಲದೆ ಹೋದ್ರೆ ಇಲ್ಲೇ ಇಲ್ಲ ಅಂತ ಮತ್ತೆ ಹೇಳ್ತಾ ಇನ್ನೊಂದು ರೀತಿ ಉತ್ತರ ಬಂತಾಗ ಎಷ್ಟು ಅಧ್ಯಾತ್ಮ ಒಪ್ಪಿದ್ದೇವೆ ಅಂತ ಹೇಳಿ ಯಾವ್ಯಾವುದೋ ಪಂಥ ಹಿಡಿತಾ ಇರ್ತಾರೆ, ಭಗವಂತ ಅದಕ್ಕೆ ಬೆಲೆ ಕೊಡೋದಿಲ್ಲ. ಇದು ಇದನ್ನು ತಿಳ್ಕೋಬೇಕು, ಬೇರೆ ತಿಳ್ಕೊಂಡ್ರೆ ಅಲ್ಲ. ಯಾವ ಪುಸ್ತಕ ಓದಿದ್ರು ಪಾಸ್ ಆಗೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿದ್ರೆ ಪಾಸ್ ಆಗ್ತಾರೆ, ಪಠ್ಯವಾಗಬೇಕದು. ಇವತ್ತು ತುಂಬಾ ಜನ ಅಧ್ಯಾತ್ಮದ ಹಾದಿಯಲ್ಲಿ ಇದ್ದೇವೆ ಅಂತ ಹೇಳ್ತಾ ಯಾವ್ಯಾವುದೋ ಪಂಥ, ಇವತ್ತಂತೂ ಆ ಪಂಥಗಳಿಗೆ ಸಾವಿರಾರು ಪಂಥಗಳು, ಅದೇ ಸುಳ್ಳು ತುಂಬಾ ಹೆಚ್ಚು ಅಂತ ಹೇಳಿದ್ದಾನೆ ಭಗವಂತ. ಬಹುಶಾಖಾ ಶನಂತಾಶ್ಚ ಬುದ್ಧಯೋ ವ್ಯವಸಾನೀನ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಸರಿಯಾದ ದಾರಿ ಒಂದೇ, ತಪ್ಪು ದಾರಿಗಳು ಸಾವಿರಾರು ಅಂತ ಹೇಳಿದ್ದಾನೆ. ಮತ್ತೆ ಎಷ್ಟೆಷ್ಟು ಪಂಥಗಳು, ಆ ಕಲಿಕೆ ಪಂಥ, ಬಾಬಾ ಪಂಥಗಳು, ಆ ರಜನೀಶ್ ಪಂಥ, ಏನೇನೋ ಪಂಥಗಳು ಪಾಪ. ಆ ಪಂಥಗಳಿಗೆ ಏನೇನೂ ಬೆಲೆ ಇಲ್ಲ, ಹಿಡಿದವರೇ ಉದ್ಧಾರ ಆಗಿಲ್ಲ, ಇನ್ನು ಉಳಿದವರೇ ಉದ್ಧಾರ ಆಗ್ತಾರೆ. ಹಿಡಿದವರೇ ಉದ್ಧಾರ ಆಗಿಲ್ಲ ಅಂದ ಮೇಲೆ ಇನ್ನು ಉಳಿದವರು ಹೇಗೆ ಉದ್ಧಾರ ಆಗ್ತಾರೆ? ಸರಿಯಾಗಿ ಯೋಚನೆ ಮಾಡಿದರೆ ನಮಗೆ ಆಶ್ಚರ್ಯ, ಅದನ್ನ ಯಾಕೆ ಹಿಡಿದಾರದು ಅಂತ ಕೆಲವು ಕೇಳೋರು ಸಿಗ್ತಾರೆ. ಇದನ್ನ ಯಾಕೆ ಬಿಡ್ತೀರಿ, ಅದಕ್ಕೆ ಉತ್ತರ ಕೊಡಿ ಫಸ್ಟ್ ಹೋಗಲಿ. ಹಾಗೆ ಇದು ಬಿಡೋದಕ್ಕೆ ಏನು ಕಾರಣ, ಫಸ್ಟ್ನಲ್ಲಿ ಏನೋ ಡಿಫೆಕ್ಟ್ ಉಂಟಾ? ಏನೂ ಇಲ್ಲ. ಸುಸುಖಂ ಕರ್ತು ಮವ್ಯಯಂ, ಎಷ್ಟು ಸುಲಭ ಇದು. ಒಂದು ಆಚಾರ್ಯರು ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಬೇರೆ ಮತಗಳು ಅನುಷ್ಠಾನ ಮಾಡ್ತಿರಲ್ಲ, ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ ಹೇಳ್ತಾರೆ. ಬೇರೆ ಮತಗಳಲ್ಲಿ ಒಂದು ಎಲ್ಲೋ ಇರಬೇಕಂತೆ, ವಾಮಾಚಾರ ಮಾಡೋ ನೋಡಿ, ಅಮಾವಾಸ್ಯೆ ಮಧ್ಯರಾತ್ರಿ ಶ್ಮಶಾನಕ್ಕೆ ಹೋಗಬೇಕು, ಯಾವಾಗ ಹೋಗಬೇಕು? ಶ್ಮಶಾನ ಅಂದ್ರೆ ಹೆದರಿಕೆ ಆಗುತ್ತೆ, ಅಮಾವಾಸ್ಯೆಗೆ ಸ್ವರ್ಗ ಹೋಗೋದು ಕಷ್ಟ, ಮನೆಯಿಂದ ಶ್ಮಶಾನಕ್ಕೆ ಹೋಗಿ ಎಷ್ಟು ಭಯ ಲೆಕ್ಕ ಹಾಕಿ. ಅಲ್ಲಿ ಅಸಹ್ಯ, ಈ ಹೆಣಗಳನ್ನು ತೆಗಿಬೇಕು, ಕೈ ಕತ್ತರಿಸೋದು, ಏನೇನೋ ಮಾಡ್ತಾರೆ, ಒಂದಕ್ಕಿಂತ ಒಂದು ಭಯಾನಕ. ನೋಡಿದವರಿಗಂತೂ ಅಸಹ್ಯ ತಮ ಅದು, ಎಷ್ಟು ಕಷ್ಟ ಇದೆ ಲೆಕ್ಕ ಹಾಕಿ. ಅದು ಬಿಡ್ತೇವೆ ಅಂದ್ರೆ ಅರ್ಥ ಇದೆ. ಇದರಲ್ಲಿ ಏನಿದೆ, ಸ್ವಚ್ಛವಾದಂತಹ ಜೀವನ, ಪವಿತ್ರವಾದಂತಹ ಜೀವನ ಅಧ್ಯಾತ್ಮದ. ಇದ್ರ ಬಿಡಲಿಕ್ಕೆ ಕಾರಣವೇ ಇಲ್ಲ. ವಾಮಾಚಾರದ ಅರ್ಥ ಮಾಡಿಕೊಂಡವರಿಗೆ ಉಳಿದ ಭಗವದ್ಗೀತೆಯನ್ನು ಹೊರತಾದಂತಹ ಅದಕ್ಕೆ ವಿರುದ್ಧವಾದಂತಹ ಎಲ್ಲ ಮತಗಳು ಕೂಡ ವಾಮಾಚಾರ ಇದ್ದಾಗ ಲೆಕ್ಕ. ಏನು ಪ್ರಯೋಜನ ಅದರಿಂದ? ತಾತ್ಕಾಲಿಕವಾದ ಪ್ರಯೋಜನ, ಅದರಿಂದ ಯಾವ ಸುಖನೂ ಉಂಟಾಗೋದೇ ಇಲ್ಲ. ಇನ್ನು ಮುಂದುವರಿಸಿ ಹೇಳ್ತಾರೆ ಅರ್ಜುನ, ಆದ್ದರಿಂದ ಅಪ್ರಾಪ್ತ್ಯ ಮಾಮ್ ನಿವರ್ತಂತೆ, ನನ್ನನ್ನು ತಲುಪೋದಿಲ್ಲ ಅಂತ ಹೇಳಿದ, ನನ್ನ ತಲುಪ್ತಾರೆ ಅಂತ ಅಲ್ಲಿ ಹೇಳಿದ್ದ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ಮುಂದೆ ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮನ ವಿದ್ಯತೆ, ನನ್ನ ಬಳಿಗೆ ಬಂದರೆ ಮತ್ತೆ ಹುಟ್ಟಿಲ್ಲ, ನನ್ನ ಬಳಿಗೆ ಬರದೆ ಹೋದರೆ ಮೃತ್ಯು ಸಂಸಾರ ವರ್ತನೆ, ಮೃತ್ಯು ಸಂಸಾರದ ಹಾದಿಯೊಳಗೆ ಅವನು ಬರಲೇಬೇಕು, ಮತ್ತೊಂದು ದಾರಿ ಇಲ್ಲ. ಇಷ್ಟು ಮಾಡಿದರೆ ಏನು ಪ್ರಯೋಜನ? ಮೊದಲನೇ ಶ್ಲೋಕದಲ್ಲಿ ಹೇಳಿದ ಈ ತುಂಬಾ ಶ್ರೇಷ್ಠವಾದ ಧರ್ಮ ಹೇಳುತ್ತೇನೆ, ಜ್ಞಾನಂ ವಿಜ್ಞಾನ ಸಹಿತಂ. ಎರಡನೇ ಶ್ಲೋಕದಲ್ಲಿ ಅದರ ಮಹಿಮೆಯನ್ನು ಹೇಳಿದ, ಮೂರನೇ ಶ್ಲೋಕದಲ್ಲಿ ಬಿಟ್ಟರೆ ಏನಾಗುತ್ತೆ ಅಂತ ಅಪಾಯವನ್ನು ಹೇಳಿದ. ಮುಂದಿನ ಶ್ಲೋಕದಲ್ಲಿ ಏನು ಅಂತ ಜ್ಞಾನ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನು ಜ್ಞಾನ ಆಗಿದ್ರೆ ಅಲ್ಲಿಂದ ತಿಳ್ಕೊಳ್ಬೇಕಾದದ್ದು, ನಾವು ಯಾವುದನ್ನು ತಿಳ್ಕೊಂಡ್ರೆ ಅಶುಭದಿಂದ ಪಾರಾಗ್ತೇವೆ ಅಂತ ಹೇಳಿದನಲ್ಲ, ಅದನ್ನ ಭಗವಂತ ಹೇಳುತ್ತಾನೆ. ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ಇದು ನಿರೂಪಣೆಯ ಮೊದಲ ಶ್ಲೋಕ. ಇದು ತತ್ವಜ್ಞಾನದ ಸ್ವರೂಪವನ್ನು ಭಗವಂತ ಹೇಳುತ್ತಾನೆ. ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ. ಎಷ್ಟು ಸುಂದರವಾದ ಮಾತು! ಇದಂ ಸರ್ವಂ ಜಗತ್, ಇಡೀ ಸರ್ವ ಜಗತ್ತು ಕೂಡ ಮಯಾ ತತಂ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಇದು ಭಗವಂತ ಹೇಳಿ, ಇಡೀ ಜಗತ್ತು ನನ್ನಿಂದ ವ್ಯಾಪ್ತವಾಗಿದೆ. ನೋಡಿ, ಈಶಾವಾಸ್ಯ ಕೇಳಿದವರಿಗೆ ಅರ್ಥ ಆಗ, ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅದೇ ಶ್ಲೋಕ ಇದ್ದಾಗಿದೆ ಶ್ಲೋಕ. ಭಗವದ್ಗೀತೆಗೂ ಉಪನಿಷತ್ತುಗಳಿಗೋ ವೇದಗಳಿಗೋ ರಾಮಾಯಣ ಮಹಾಭಾರತಾದಿಗಳಿಗೂ ವಿರೋಧವೇ ಇಲ್ಲ, ಎಲ್ಲವೂ ಒಂದೇ ಮಾತನ್ನು ಹೇಳುತ್ತಾ ಇದೆ. ಇವು ಎಲ್ಲ ಒಂದೇ ಮಾತನ್ನು ಹೇಳುತ್ತಾ ಇದೆ. ಜನ ಏನ್ ತಿಳ್ಕೊಂಡ್ರೆ ಎಲ್ಲವೂ ಒಂದೇ ಮಾತು ಹೇಳುತ್ತೆ, ಎಲ್ಲವೂ ಒಂದೇ ಅಲ್ಲ, ಇವೆಲ್ಲ ಒಂದೇ ಮಾತು ಹೇಳುತ್ತಾ ಇದೆ. ಈಶಾವಾಸ್ಯವಿದಂ ಸರ್ವಂ, ದೇವರನ್ನ ರಕ್ಷಣೆಯಲ್ಲಿ ಇಲ್ಲದೇನೆ, ದೇವರಿಂದ ವ್ಯಾಪ್ತವಾಗದೇನೆ ಜಗತ್ತಿನ ಯಾವ ಭಾಗವೂ ಇಲ್ಲ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳಿತು. ಅದನ್ನೇ ಭಗವಂತ ಹೇಳುತ್ತಾನೆ. ಮಯಾ ಅಲ್ಲಿ ಹೇಳಿತು, ದೇವರಿಂದ ವ್ಯಾಪಿಸಲ್ಪಡದೇ ಇರತಕ್ಕಂಥ ಯಾವ ವಸ್ತುವೂ ಇಲ್ಲ ಅಂತ ಅದು ಹೇಳಿತು. ಇಲ್ಲಿ ಕೃಷ್ಣ ಹೇಳ್ತಾನೆ, ನನ್ನಿಂದ ವ್ಯಾಪಿಸಲ್ಪಡದೇ ಇರತಕ್ಕಂಥ ಯಾವ ವಸ್ತುವೂ ಇಲ್ಲ. ಕೃಷ್ಣ ದೇವರಾಗಿರೋದೇ ಅದಕ್ಕೆ ಕಾರಣ, ಕೃಷ್ಣ ದೇವರು. ಅಲ್ಲಿ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ದೇವರು ಅಂತ ಹೇಳಿದರು. ಇಲ್ಲಿ ದೇವರೇ ಹೇಳ್ತಾನೆ ಆದ್ದರಿಂದ ನನ್ನಿಂದ ಅಂತ ಹೇಳ್ತಾನೆ ಕೃಷ್ಣ. ನನ್ನಿಂದ ವ್ಯಾಪ್ತವಾಗದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ಭಾರಿ ವಿಶೇಷ. ಮೊದಲೇ ಹೇಳಿದ್ರಲ್ಲ, ಕೂತಿದ್ದೇವೆ, ಆಕ್ಸಿಜನ್ ಇಲ್ಲಿದೆ ಇಲ್ಲಿದೆ, ಏನ್ ಹೇಳ್ಬೇಕೀಗ? ಇಲ್ಲಿ ಆಕ್ಸಿಜನ್ ಇದೆ, ಅಲ್ಲಿ ಅಲ್ಲಿದೆ ಅಂದ್ರೆ ಎಲ್ಲೆಲ್ಲಿ ಕುಸುಕವಾಗಿದ್ದೇವೆ ಅಲ್ಲೆಲ್ಲ ಆಕ್ಸಿಜನ್ ಇದ್ದೆ. ಇಲ್ಲೋರ್ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ, ನಮಗೆ ಉಸಿರಾಡ್ಲಿಕ್ಕೆ ಸಾಧ್ಯವಾಗ್ತದೆ, ಬದುಕಲಿಕ್ಕೆ ಆಗ್ತಿರಲಿ. ಅದನ್ನು ಕಣ್ಣಿಲ್ ಕಂಡಿಲ್ಲ ನಾವು, ನಾವು ಬದುಕೆ ಅದನ್ನು ಪ್ರೂವ್ ಮಾಡ್ತಾ ಇದೆ, ಅದಿದ್ದೇ ಇದೆ. ಅದಕ್ಕೆ ಮಯಾತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ, ಜಗತ್ತು ವ್ಯಾಪ್ತವಾಗಿದೆ ನನ್ನಿಂದ. ಮತ್ ಯಾಕೆ ಕಾಣೋದಿಲ್ಲ ನೀನು ಅಂದ್ರೆ, ಅವ್ಯಕ್ತ ಮೂರ್ತಿನ, ನನ್ನ ರೂಪ ಎಂಥದ್ದು ಅವ್ಯಕ್ತವಾದದ್ದು, ಕಾಣತಕ್ಕಂಥದ್ದಲ್ಲ. ಆದ್ರಿಂದ ಅದು ನನ್ನ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣೋ ವಾಯುವೇ ದೃಷ್ಟಾಂತ ಅದು. ಗಾಳಿ ಎಲ್ಲ ಕಡೆಗೆ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ದೇವರು ಗಾಳಿ ಒಳಗೆ ಇದ್ದಾನೆ ನಮ್ಮ ಕಣ್ಣಿಗೆ ಕಾಣೋದು. ದೇವರು ಗಾಳಿ ವಾಯು ಎಲ್ಲ ಕಡೆ ಇದೆ, ಆದರೆ ದೇವರು ಎಲ್ಲ ಕಡೆ ಇದ್ದಾನೆ, ವಾಯು ಕಾಣೋದಿಲ್ಲ, ದೇವರು ಕಾಣೋದಿಲ್ಲ. ವಾಯುವಿನ ಒಳಗೂ ದೇವರಿದ್ದಾನೆ, ಅಲ್ಲೂ ಕಾಣೋದು. ಇದು ಪರಮಾತ್ಮನ ವ್ಯಾಪ್ತಿಯ ಮತ್ತೊಂದು ಅತ್ಯಂತ ವಿಶಿಷ್ಟವಾದಂತಹ ಮುಖ. ಆದ್ರಿಂದ ದೇವರನ್ನು ಎಲ್ಲಿ ಕಾಣಬೇಕು ಅನ್ನೋದಕ್ಕೆ ಭಗವದ್ಗೀತೆ ಕೊಡ್ತಾ ಇದೆ ಉತ್ತರನ. ಮಯಾತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ. ಇವತ್ತು ಟಿವಿ ರೇಸ್ ಇದೆಯಲ್ಲ, ಅವೆಲ್ಲ ಮೈಕ್ರೋ ರೇಸ್ ಅಲ್ಲ, ಎಲ್ಲ ಕಡೆ ಎಲ್ಲರ ಮನೆಗೆ ಬರ್ತಾ ಇದ್ದಾರೆ ಟಿವಿ. ಆಗ ಎಲ್ಲ ಒಂದ್ ಕಡೆ ಇದ್ರೆ ಅಲ್ಲಿ ಮಾತ್ರ ಕಾಣಿಸ್ತಿತ್ತು, ಹಾಕಿದ್ರಲ್ಲಿ ಯಾಕೆ ಬರುತ್ತದೀಗ? ಅಷ್ಟು ವ್ಯಾಪಿಸಿಬಿಟ್ಟಿರುತ್ತೆ ಅದನ್ನು ರೇಸ್ ಎಲ್ಲ ಕೂಡ. ಆ ವೇಸ್ ಅಷ್ಟು ವ್ಯಾಪಿಸಿರೋದ್ರಿಂದ ನಮಗೆ ಯಾವ ಮನೆಯಲ್ಲಿ ಟಿವಿ ಹಾಕಿದ್ರು ಅದು ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಆದ್ರೆ ಅದನ್ನ ಇಲ್ಲ ಇಲ್ಲ ನೋಡಕ್ ಬರೋದಿಲ್ಲ. ಅದಕ್ಕೊಂದು ಯಾವ ಇನ್ಸ್ಟ್ರೂಮೆಂಟ್ ಬೇಕು, ಅದಕ್ಕೊಂದು ಟಿವಿ ಇದ್ರೆ ಮಾತ್ರ ನಮ್ಗೆ ನೋಡ್ಲಿಕ್ಕೆ ಹೇಗೆ ಬರುತ್ತೋ. ಮತ್ತೆ ಜ್ಞಾನಿಗಳು ತೋರಿಸ್ತಾರೆ, ಬೇರೆಯವ್ರು ತೋರ್ಸಕ್ ಆಗೋದಿಲ್ಲ. ಅದು ಇವತ್ತು ಬರೀ ಇಲ್ಲಿ ತೋರಿಸಿ ಅಂತ ಕೇಳಿ ತೋರ್ಸಕ್ ಆಗೋದಿಲ್ಲ, ಅದನ್ನ ಹಾಕಿದಾಗ ಮಾತ್ರ ಕಾಣಿಸ್ಲಿಕ್ಕೆ ಸಾಧ್ಯ. ಅದರಿಂದ ಮಯಾತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ. ಎಲ್ಲಾ ಪ್ರಾಣಿಗಳಿಲ್ಲಿ ಭೂತ ಶಬ್ದಕ್ಕೆ ಪ್ರಾಣಿಗಳು ಅಂತ ಅರ್ಥ. ಅದು ಚೇತನ ಇರಬಹುದು, ಜಡ ಇರಬಹುದು. ಎಲ್ಲಾ ಜಡವಾದ ವಸ್ತುಗಳು, ಎಲ್ಲಾ ಚೇತನ ವಸ್ತುಗಳು ಕೂಡ ಮತ್ಸ್ಥಾನಿ ನನ್ನ ಒಳಗೆ ಇವೆ ಅಂತ ಹೇಳಿದೆ. ನನ್ನ ಒಳಗೇನೆ ಇವೆ. ಅದು ಪರಮಾತ್ಮನ ವ್ಯಾಪ್ತಿ ಎಲ್ಲದನ್ನ ಮೀರಿ ಮೇಲೆ ಹೋಗಿಬಿಟ್ಟಿದೆ, ಅಷ್ಟು ದೊಡ್ಡವರು. ಮಯಾತತಮಿದಂ ಸರ್ವಂ ಜಗದ ವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ನಾನು ಮಾತ್ರ ಅವುಗಳಲ್ಲಿ ಇಲ್ಲ ಅಂತ ಹೇಳಿದೆ. ನನ್ನಲ್ಲಿ ಎಲ್ಲಾ ಭೂತಗಳು ಉಂಟು, ಪ್ರಾಣಿಗಳು ಉಂಟು, ನಾನು ಮಾತ್ರ ಅವುಗಳಲ್ಲಿ ಇಲ್ಲ. ನಮಗಿದು ಗೊಂದಲ ಹುಟ್ಟಿಸ್ತಕ್ಕಂಥ ಶ್ಲೋಕ ಇದು. ಎಲ್ಲದರೊಳಗೆ ನಾನಿದ್ದೇನೆ, ಎಲ್ಲದರೊಳಗೆ ನಾನಿದ್ದೇನೆ, ಆದ್ರೆ ಅವುಗಳಲ್ಲಿ ನಾನಿಲ್ಲ. ಹಿಂದೆ ಏನ್ ಹೇಳಿದ್ದ ಪರಮಾತ್ಮ? ನಾನು ವಿದ್ಯಾವಿನಯ ಸಂಪನ್ನೆ, ಬ್ರಾಹ್ಮಣಿಯ ಗವಿಹಸ್ತಿನಿ, ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ. ನರಿ ನಾಯಿ ಬ್ರಾಹ್ಮಣ ಅವರು ಎಲ್ಲರೊಳಗಿದ್ದೇನೆ ಅಂತ ಹೇಳಿದ್ವಿ. ಈಗ ಹೇಳ್ತಾನೆ ನಾನು ಯಾವ್ದರೊಳಗೂ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ. ನೋಡಿ ವಿರೋಧ ಕಂಡ ಕಾಣುತ್ತಿದ್ವು, ಆದ್ರೆ ಏನು ವಿರೋಧ ಇಲ್ಲ. ಮುಂದೆ ಹೇಳುತ್ತಾನೆ ಅರ್ಜುನ, ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತ. ಇಷ್ಟು ಹೇಳಿ ನೋಡು ಅರ್ಜುನ, ನಾನು ಹೇಗಿದ್ದೇನೆ ಗೊತ್ತಾ? ಮತ್ಸ್ಥಾನಿ ಸರ್ವಭೂತಾನಿ ಪಶ್ಚಮೇ ಯೋಗಮೈಶ್ವರಂ, ನಚ ಮತ್ಸ್ಥಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ. ಮತ್ಸ್ಥಾನಿ ಸರ್ವಭೂತಾನಿ ಎಂದ ಭೂತಗಳನ್ನು ನೋಡಿ ಇಲ್ಲ ಅಂತ ಮತ್ತೆ ಹೇಳಿದ. ನನ್ನ ಯೋಗಮೈಶ್ವರಂ ಪಶ್ಯ, ನನ್ನ ಐಶ್ವರ ಯೋಗವನ್ನು, ನನ್ನ ಈಶ್ವರತ್ವವನ್ನು ನೋಡು ಅಂತ ಹೇಳಿದ. ಇದು ವಿಚಿತ್ರವಾದ ಒಗಟಿನಂತಹ ಶ್ಲೋಕ ಇದು. ನಾನು ಎಲ್ಲದರೊಳಗೆ ಇದ್ದೇನೆ, ನನ್ನೊಳಗೆ ಎಲ್ಲದಿದೆ ಅಂತ ಹೇಳಿದವನು ಮತ್ತೆ ಹೇಳ್ತಾನೆ ನಾನು ಭೂತಗಳೊಳಗೆ ಇಲ್ಲ ಅಂತ ಹೇಳಿದ. ನಚಾಹಂ ತೇಷು ಅವಸ್ಥಿತ. ಇದು ಬೇರೆಯವರು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಆಚಾರ ಅರ್ಥ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ನಾನು ಎಲ್ಲದರೊಳಗೂ ಇದ್ದೇನೆ, ನನ್ನೊಳಗೆ ಎಲ್ಲವೂ ಇದೆ ಇಷ್ಟು ಹೇಳಿದವನು. ಉಳಿದರೊಳಗೆ ನಾನಿಲ್ಲ ನಾನಿಲ್ಲ ಅವುಗಳೊಳಗೆ ನಾನಿಲ್ಲ ಅಂತಲ್ಲ, ಏನರ್ಥ ಅಂದ್ರೆ ಅದು ಶಾಸ್ತ್ರೀಯವಾದಂತಹ ವಿವೇಚನೆ ಗೊತ್ತಾಗ್ತಕ್ಕಂತಹ ಅರ್ಥ. ಅದು ಹೇಳ್ತಿರ್ತಾರೆ ಅಲ್ಲ, ಅವ್ರನ್ನೊಂದು ಮಾತು ಕೇಳಬೇಕು ಅಂದ್ರೆ ಏ ಅವ್ರ ಕೈಯಲ್ಲಿ ನಾನಿಲ್ಲ ಬಿಡಿ ಅಂತ, ಅವ್ರ ಕೈಯಲ್ಲಿ ನಾನಿಲ್ಲ, ಅವರ ಅಧೀನದಲ್ಲಿ ನಾನಿಲ್ಲ ಅಂತ ಅರ್ಥ. ಎಲ್ಲಾ ಭೂತಗಳು ನಾನು ಇದ್ದೇನೆ, ಅವುಗಳು ನಾನಿಲ್ಲ ಅಂತ ಕೇಳಿದ್ರೆ ಅವುಗಳ ಕಂಟ್ರೋಲ್ ನಾನಿಲ್ಲ ಅಂತ ಅರ್ಥ. ಅವುಗಳ ಕಂಟ್ರೋಲ್ ನಾನಿಲ್ಲ. ಉದಾಹರಣೆ, ಕಾರೊಳಗೆ ಕೂತಿದ್ದಾನೆ ಇವಾಗ ವ್ಯಕ್ತಿ, ಡ್ರೈವ್ ಮಾಡ್ಕೊಂಡು ಕೂತಿದ್ದಾನೆ, ಜನ ಕೂತಿದ್ದಾರೆ ನೋಡೋದಕ್ಕೆ. ಅವನ ಕೈ ಕಾರ್ ಕೈಕೊಳಗಿದ್ದಾಗಿದೆ ಅವನಿಗೆ, ಅವನ ಕಾರ್ ಅವನ ಕೈಯೊಳಗಿದೆ, ಆದ್ರೆ ಕಾರೊಳಗೆ ಅವನಿದ್ದಾನೆ. ಕಾರ್ ಆಕ್ಸಿಡೆಂಟ್ ಅವನು ಹೋಗ್ಬಿಡ್ತಾನೆ, ಕಾರ್ ಆಕ್ಸಿಡೆಂಟ್ ಆದ್ರೆ ಅವನಿಗೂ ಪೆಟ್ಟಾಗಿಬಿಡ. ಅಂದ್ರೆ ಕಾರೊಳಗೆ ಅವನಿದ್ದಾನೆ, ಅವನೊಳಗೆ ಕಾರ್ ಇದೆ, ಆ ಯಾವ ದೃಷ್ಟಿಯಿಂದ ಇದೆ ಅಂತ ಕೇಳಿದ್ರೆ ಅವನಿಗೆ ಆಪತ್ತು ತರುತ್ತದೆ. ಆದ್ರೆ ದೇವರು ಹಾಗಲ್ಲ, ಎಲ್ಲಾ ಪ್ರಾಣಿಗಳ ಒಳಗಿದ್ದಾನೆ, ಆದ್ರೆ ಅವುಗಳ ಕೈಯಲ್ಲಿಲ್ಲ. ನಮ್ಮೊಳಗೆ ದೇವರಿದ್ದಾನೆ, ಏ ದೇವರೇ ಹೀಗೆ ಮಾಡೋ ಅಂತ ಆರ್ಡರ್ ಮಾಡಕ್ ಬರೋದಿಲ್ಲ ದೇವರನ್ನು. ಆಫೀಸ್ ಒಳಗೆ ವರ್ಕ್ ಇನ್ ದಟ್ ಆಫೀಸ್ ಅಂತ ಹೇಳ್ತಾನೆ. ಆಫೀಸ್ ಹೇಳಿದ ಮಾತು ಕೇಳಬೇಕು, ಅಲ್ಲಿ ಇದ್ದ ಮೇಲೆ ಕೇಳಬೇಕು, ಇಲ್ಲ ಗೆಟ್ ಔಟ್ ಅಂತ ಹೇಳಿರ್ತಾನೆ. ಇಲ್ಲಿ ಕೂರೋದಾದ್ರೆ ಕೂಡು, ಇಲ್ಲ ಎದ್ದು ಹೋಗು ಅಂತ ಹೇಳಿರ್ತಾನೆ. ದೇವರಿಗೆ ಹಾಗಲ್ಲ, ಅವನು ಕೂತಿರ್ತಾನೆ, ನಮ್ಮ ಅಧೀನವಾಗಿ ಕೂತಿಲ್ಲ, ನಮ್ಮ ಸ್ವಾಮಿಯಾಗಿ ಕೂತಿದ್ದಾನೆ. ಇದು ವಿಶೇಷ. ಒಂದೇ ಕ್ಲಾಸ್ನಲ್ಲಿ ಹುಡುಗರು ಇದ್ದಾರೆ, ಮೇಷ್ಟರು ಇದ್ದಾರೆ. ಮೇಷ್ಟ್ ಯಾವ್ದಕ್ಕಾರ ಹೋಗ್ಬೇಕಾನೆ, ಬೇಕಾದ್ರೆ ಹುಡುಗ ಆಗಲೇ ಹೋಗ್ಲಿಕ್ಕೆ ಬರೋದಿಲ್ಲ. ಹೋದ್ರೆ ಯಾಕೆ ಹೋಗ್ತೀವಿ, ಗೆಟ್ ಔಟ್ ಅಂತ ಹೇಳ್ತಾನೆ, ಡಿಸಿಪ್ಲಿನ್ ಇಲ್ಲ ಅಂತ ಹೇಳ್ತಾನೆ. ವೇಷ್ಟಿಗೆ ಆಗ್ಬಿಟ್ರೆ ಅಂದ್ರೆ ಗತಿ ಏನಾಗಬೇಕು? ಹೆಂಗ್ ಸರ್ ಹೋಗ್ತಿರುವ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅವ್ರಿಗೆ. ಮೇಷ್ಟ್ರಿಗೆ ಕಂಟ್ರೋಲ್ ಅಲ್ಲಿದೆ, ಕ್ಲಾಸ್ ಒಳಗಿಂತ ಅನ್ಬೇಕಾರೆ ಅವ್ರು ಬರ್ತಾನೆ ಸಾಕಾಡ್ ಹೋಗ್ತಾನೆ. ಮೇಷ್ಟ್ರು ಹುಡುಗ್ರ ಹಾಗಲ್ಲ, ಬೇಕಂದ್ರೆ ಹೊರಗೆ ಹೋಗೋಕ್ಕೂ ಬರೋದಿಲ್ಲ ಅವರು. ಲೇಟಾಗಿ ಬಂದ, ನೋ ನೋ ಅಡ್ಮಿಷನ್, ಹೊರಗೆ ಹೋಗ್ಬಿಡ್ಬೇಕು ಆ ಕಡೆ. ಒಳಗೆ ಕೂತ, ನೋ ಹೊರಗೆ ಹೋಗಾಗಿಲ್ಲ. ಹೊರಗಿದ್ದಾನೆ ಒಳಗೆ ಹೋಗೋಗಿಲ್ಲ, ಒಳಗಿದ್ದಾನೆ ಹೊರಗೆ ಹೋಗಾಗಿಲ್ಲ. ದೇವ್ರು ಹಾಗಲ್ಲ, ಯಾವಾಗ ಬೇಕಾದ್ರು ಬರ್ತಾನೆ, ಯಾವಾಗ ಬೇಕಾದ್ರೂ ಹೋಗ್ತಾನೆ, ಸನ್ನಿಧಾನ ಇಡ್ತಾನೆ, ಹೊರಗೆ ಹೋಗ್ತಾನೆ, ಏನು ಕೇಳೋರೇ ಇಲ್ಲ. ಅದಕ್ಕೆ ನಚಾಹಂ ತೇಷ್ವಸ್ಥಿತ, ನಾನು ಅವುಗಳ ಅಧೀನದಲ್ಲಿ ಇಲ್ಲ. ಈ ಕೈಯಲ್ಲಿದ್ದಾನೆ ಎಂಬುದು ಇ ಡಿ ಎಂ ಅದು, ಇ ಡಿ ಎಂ ಆಗಿ ಉಪಯೋಗಿಸ್ತಾರೆ. ಎಲ್ಲ ಅವನ ಕೈಯಲ್ಲಿದೆ, ಅವನ ಕೈಲಿದೆ, ಕೈಲಿದೆ ಮನೆ, ಅವನ ಕೈಲಿದೆ ಅಂದ್ರೆ ಮನೆ ಕೈಲಿರುತ್ತೆ ಎಲ್ಲ. ಅದು ಯೋಚನೆ ಮಾಡಿ, ಅವನ ಅಧೀನದಲ್ಲಿದೆ ಅಂತ ಅರ್ಥ. ಇಡೀ ಜಗತ್ತೇ ನನ್ನ ಕೈಯಲ್ಲಿದೆ ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇದೆ ಅಂತ ಅರ್ಥ. ನನ್ನೊಳಗೆ ಎಲ್ಲವೂ ಇದೆ, ಯಾವುದ್ರೊಳಗೂ ನಾನಿಲ್ಲ. ನಾನು ಇಲ್ಲಿ ಒಳಗೆ ಹೊರಗೆ ಅಂದ್ರೆ ಪ್ಲೇಸ್ ಲೆಕ್ಕ ಅಲ್ಲ ಇದು. ನನ್ನೊಳಗೆ ಎಲ್ಲವೂ ಇದೆ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಎಲ್ಲವೂ ಇದೆ, ನನ್ನ ಹತೋಟಿಯಲ್ಲಿ ಎಲ್ಲವೂ ಇದೆ, ಯಾರೊಳಗೂ ನಾನಿಲ್ಲ, ಬೇರೆ ಯಾರ ಹತೋಟಿಯಲ್ಲೂ ನಾನಿಲ್ಲ. ಅದನ್ನೇ ಆಚಾರ್ಯರು ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿದೇತರತೆ. ಇವತ್ತು ಜಗತ್ತಿನಲ್ಲಿ ಎಲ್ಲಾ ತತ್ವಗಳನ್ನು ವಿವೇಚನೆ ಮಾಡಿದಾಗ ಗೊತ್ತಾಗೋದು ಎರಡು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಒಂದು ಇಂಡಿಪೆಂಡೆಂಟ್ ರಿಯಾಲಿಟಿ, ಇನ್ನೊಂದು ಡಿಪೆಂಡೆಂಟ್ ರಿಯಾಲಿಟಿ. ನಾವೆಲ್ಲ ಎಂಥವರು ಪರಾಧೀನರು. ನಮಗೇನ್ರಿ, ನಮ್ಮ ದೇಶವೇ ಸ್ವತಂತ್ರವಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದ ಸ್ವತಂತ್ರ ಇದ್ದ ದೇವರು ಸ್ವತಂತ್ರ ಅಲ್ಲ. ನಮ್ಮ ದೇಶ ಸ್ವತಂತ್ರ ಎಷ್ಟರ ಮಟ್ಟಿಗೆ ಹೆಲ್ತ್ ಹೇಳ್ತೇವೆ, ಇಂಡಿಯಾ ಇಂಡಿಪೆಂಡೆಂಟ್ ಕಂಟ್ರಿ, ಡಿಪೆಂಡೆಂಟ್ ಆನ್ ಅದರ್ ಕಂಟ್ರೀಸ್ ಇದ್ದಾಗ. ಅದು ಈ ತರ ಅಲ್ಲ. ದೇವರು ಇಂಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್, ಅವನು ಯಾರ ಕೈಲಿ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯ ಪರಾನಪೇಕ್ಷಂ ಸ್ವತಂತ್ರ. ಇಷ್ಟಪಟ್ಟ ನಡೀತಾನೆ ಪರಮಾತ್ಮ, ಇಷ್ಟಪಟ್ಟ ನಡೀತಾನೆ. ನಾವು ಇಷ್ಟಪಟ್ಟ ನಡೆದ್ರೆ ಸ್ವೇಚ್ಛಾ ಪ್ರವೃತ್ತಿ ಅಂತಾಗುತ್ತೆ. ಇದಲ್ಲ, ದೇವರು ಇಚ್ಛಪಟ್ಟ ಬೇಕಾದ ಮಾಡೋದಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ. ಇದು ದೇವರ ಹಿರಿಮೆ ಅರ್ಥ ಮಾಡಿಕೊಳ್ಳೋದು ಅಪೂರ್ವವಾದ ಮಾತಿ. ದೇವರೊಂದು ಆಲಿನಲ್ಲಿ ಏನನ್ನೂ ಮಾಡಬಲ್ಲ, ಎಲ್ಲೂ ಇರಬಲ್ಲ, ಯಾರೊಳಗೂ ಇರಬಲ್ಲ, ಯಾರನ್ನು ಆಡಿಸಬಲ್ಲ, ಹೊರಗಿಂದ ಬೇಕಾದ್ರೂ ಕಂಟ್ರೋಲ್ ಮಾಡಬಲ್ಲ, ಒಳಗಿಂದ ಬೇಕಾದ್ರೂ ಕಂಟ್ರೋಲ್ ಮಾಡಬಲ್ಲ. ಡ್ರೈವರ್ ಒಳಗಿಂದ ಕಂಟ್ರೋಲ್ ಮಾಡ್ತಾನೆ, ಪೊಲೀಸ್ ಹೊರಗಿಂದ ಕೈ ಹಿಡಿದ ನಿಂತು ಹೋಗುತ್ತೆ, ಪೊಲೀಸ್ ಕೈ ಹಿಡಿತಾನೆ ನಿಂತು ಹೋಗುತ್ತೆ, ಡ್ರೈವರ್ ನಿಲ್ಲಿಸ್ತಾನೆ ನಿಂತು ಹೋಗುತ್ತೆ. ಪೊಲೀಸ್ ಹೊರಗಡೆಯಿಂದ ಕಂಟ್ರೋಲ್ ಮಾಡ್ತಾನೆ, ಇವನು ಒಳಗಡೆಯಿಂದ ಕಂಟ್ರೋಲ್ ಮಾಡ್ತಾನೆ. ಪರಮಾತ್ಮ ಅವರೊಳಗೆ ನಿಂತ್ಕೊಂಡು ಎಲ್ಲರೂ ಕಂಟ್ರೋಲ್ ಮಾಡ್ತಾನೆ. ಮತ್ತೆ ಅವರೊಳಗೆ ನಿಂತಿದ್ದಾನೆ, ಇವರೊಳಗೆ ನಿಂತಿದ್ದಾನೆ, ವೆಹಿಕಲ್ ಒಳಗೆ ನಿಂತಿದ್ದಾನೆ, ಆ ಬ್ರೇಕ್ ಒಳಗೆ ಪರಮಾತ್ಮ ಇದ್ದಾನೆ. ಬ್ರೇಕ್ ಫೇಲ್ ಆಯ್ತು ಅಂತಾರೆ, ದೇವ್ರ ಬಿಟ್ಟರೆ ಬ್ರೇಕ್ ಫೇಲ್ ಆಗಿರ್ಬೋದು. ಇವತ್ತಿದ್ರೆ ಏನಿಲ್ಲ, ಇವ್ರ ಕೈಯಲ್ಲಿ ಬ್ರೇಕ್ ಇದ್ದಿದ್ರೆ ಒಂದು ಬ್ರೇಕ್ ಫೇಲ್ ಇವ್ರ ಕೇಸೇ ಬರ್ತಿರಲಿಲ್ಲ. ಯಾವ ಕ್ಷಣ ಆ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ಅದಕ್ಕೆ. ಹಿಡಿದು ಮಳೆ ಹೊಡೆದಿರ್ತಾನೆ, ಪೇಪರ್ ಹಿಡ್ಕೊಂಡು ಹೊಡೆದಿರ್ತಾನೆ ಗೋಡೆ ಮಳೆನ. ಫೋಟೋ ಹೇಗೆ ನಿಂತಿದೆ? ಮಳೆ ನಿಂತಿದೆ, ಮಳೆ ಗೋಡೆ ನಿಂತಿದೆ, ಗೋಡೆ ಗೋಡೆ ಇಡೀ ಭೂಮಿಯ ಫೌಂಡೇಶನ್ ಅದ ಮೇಲೆ ನಿಂತಿದೆ, ಅದು ಭೂಮಿ ಮೇಲೆ, ಅದನ್ನ ಯಾರು ಹೋಗ್ತಿದ್ದಾರೆ? ನಾವು ಯೋಚನೆ ಮಾಡೋದಿಲ್ಲ, ನಿಜ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ, ಯೋಚನೆ ಮಾಡೋದಿಲ್ಲ. ಅದು ಮುಂದೆ ಏನ್ ಮಾಡ್ತಾರೆ ನೋಡು, ಅದನ್ನು ತತ್ವಜ್ಞಾನ ಅಂತ ಕರೀತಾರೆ. ಇವತ್ತು ನಮ್ಗೆ ಅನ್ಸುತ್ತೆ ಯಾವ್ದೋ ಮನೆ ಇರುತ್ತೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಾಕ್ಬೇಕು, ಕಟ್ಟಾಯ ದುಡ್ಡಿದೆ ಅಂತ ಬಿಡ್ತಾನೆ. ಇಂಜಿನಿಯರ್ ಅದನ್ನೊಪ್ಪೋದಿಲ್ಲ, ಫೌಂಡೇಶನ್ ಸ್ಟ್ರೆಂತ್ ನೋಡು ಅಂತ ಹೇಳ್ತಾನೆ. ನೀನು ದುಡ್ಡು ಸ್ಟ್ರೆಂತ್ ಆಮೇಲೆ ಫೌಂಡೇಶನ್ ಸ್ಟ್ರೆಂತ್, ನೀನು ಹಾಕಿರೋದೇ ಒಂದು ಫ್ಲೋರ್ಗೆ, ನೀನು ಮೂರು ಫ್ಲೋರ್ ಕಟ್ಟಿದ್ರೆ ಬಿದ್ದು ಹೋಗುತ್ತೆ, ಪರ್ಮಿಷನ್ ಕೊಡೋದಿಲ್ಲ. ಮನಿ ಸ್ಟ್ರೆಂತ್ ಕೌಂಟ್ ಆಗೋದಿಲ್ಲ ಅಲ್ಲಿ, ಅದು ಫೌಂಡೇಶನ್ ಸ್ಟ್ರೆಂತ್ ಬೇಕ. ಇವತ್ತು ಆ ಅರ್ಥ ನೋಡಿದಾಗ ಇಂಜಿನಿಯರ್ ನೋಡೋ ದೃಷ್ಟಿ ಬೇರೆ. ಈ ಸ್ವೀಮ್ ಯಾಪ ಇನ್ನೊಂದು ಹೇಳ್ತಾನೆ, ಅಯ್ಯೋ ಹತ್ತು ಮಾಡಿ ಕಟ್ಬೋದಲ್ಲಿ ಸ್ಟ್ರಾಂಗ್ ಇದೆ ಫೌಂಡೇಶನ್ ಅಂದ್ರೆ ಅದು ಸ್ಟ್ರಾಂಗ್ ಇದೆ ಸ್ವಾಮಿ, ಫೈನಾನ್ಷಿಯಲಿ ವೀಕ್ ಇದ್ದೆ ನಾನು ಅಂತ ಅವನು ಹೇಳ್ತಾನೆ. ದುಡ್ಡಿಲ್ಲ ಅವನತ್ರ, ಅದು ಸ್ಟ್ರಾಂಗ್, ಇವನು ವೀಕು, ಅದು ವೀಕು, ಇವನು ಸ್ಟ್ರಾಂಗ್. ದೇವ್ರು ಹಾಗಲ್ಲ, ದೇವ್ರು ಹೆಂಗ್ ಮಾಡ್ತಾ 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 ಹೋಗಿ ತನೇಗೆ ಜಗತ್ತನ್ನು ಹೊತ್ತಿರೋದು ಯಾರು? ಕೂರ ರೂಪದಿಂದ ಭಗವಂತ ಜಗತ್ತನ್ನೇ ಹೊತ್ತಿದ್ದಾನೆ. ಇಡೀ ವಾಯುದೇವರು ಹೊತ್ತಿದ್ದಾರೆ, ಅವರನ್ನು ಪರಮಾತ್ಮ ಹೊತ್ತಿದ್ದಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ಮಳೆ ಫೋಟೋ ನಿಂತಿರೋದು ಮಳೆಯಿಂದ ಅಲ್ಲ, ದೇವರಿಂದ ನಿಂತಿದೆ. ಕೊನೆಗೆ ದೇವರಿಂದ ನಿಂತಿರೋದು. ಮಳೆಗೆ ಸ್ಟ್ರೆಂತ್ ಕೊಟ್ಟವ್ರೆ ಯಾರು ಈ ಮಧ್ಯೆ ಹಿಡ್ಕೊಳ್ಳೋದಕ್ಕೆ? ಅದೇ ಒಂದು ಕಟ್ಟಿಗೆ ಹೊಡೆದು ಯಾಕೆ ನಿಲ್ಲೋದಿಲ್ಲ? ಆ ಸ್ಟ್ರೆಂತ್ ಇಲ್ಲ ಅದಕ್ಕೆ. ಮಳೆಗೆ ಆ ಸ್ಟ್ರೆಂತ್ ಇದೆ, ಆ ಮಳೆಯಲ್ಲಿ ಸ್ಟ್ರೆಂತ್ ಇದೆ, ಯಾಕೆದ್ರಲ್ಲಿ ಯಾತಕ್ಕಿಲ್ಲ? ಅದರಿಂದ ಹೇಳಿದ್ದಾನೆ ಭಗವಂತ, ರಸೋಹಮ್ಮಪ್ಸು ಕೌಂತೇಯ ಪ್ರಭಾಸ್ತಿ ಶಿಶಿ ಸೂರ್ಯಯೋಹೋ. ಯಾವುದೇ ವಸ್ತುವಿನ ಗುಣಧರ್ಮ ಇದೆಯಲ್ಲ, ಅದು ನನ್ನ ಅಧೀನದಲ್ಲಿ ಇದೆ ಅಂತ ಪರಮಾತ್ಮ ಹೇಳ್ತಾನೆ. ಯಾವಾಗ ತೆಗೆದು ಬಿಡ್ತಾನೋ ಧಾಪ್ ತಂದ, ಎಷ್ಟು ಜನ ಫೋಟೋ ಬಿದ್ದಿಲ್ವಾ? ಎಷ್ಟೋ ಜನ ಫೋಟೋನು ಬಿದ್ದಿದೆ, ತಲೆ ಮೇಲೆ ಬಿದ್ದಿದೆ, ಸತ್ತವರು ಇದ್ದಾರೆ. ಅದರಿಂದ ತಾನು ಹೊಡೆದ ಫೋಟೋ ಯಾರು? ನಮಗೆ ಪರಿಚಿತರು ಪಾಪ, ವಯಸ್ಸಾದವರು, ಗೋಡೆ ಹೊಡ್ಲಕ್ಕೆ ಹೋದ್ರು ಪಾಪ, ಬಿದ್ರು. ಅದು ಎಷ್ಟೋ ಸರ್ ಮನುಷ್ಯ ಬಿಡ್ತಾರೆ, ಎಲ್ಲಿಂದ ಬಿಡ್ತಾರೆ, ಸಾಯೋದಿಲ್ಲ. ಬಿದ್ದ ಬಿದ್ದ ಸತ್ತ ಹೋಗಿದ್ದ ಒಂದು ಕ್ಷಣದಲ್ಲಿ, ಹೊರಗೆ ಹೊಳ್ಳಕ್ಕೆ ಹೋಗಿದ್ದು ಮಳೆನ, ಆ ಫೋಟೋನು ಜಾರ್ತು ಮಳೆನೋ ಬಿತ್ತು, ತಾನೋ ಬಿದ್ದ ಹೋಗೇ ಬಿಟ್ಟ. ಎಷ್ಟೋ ಜನ ಆ ರೀತಿ ಬಿದ್ದವರಿದ್ದ. ಅಂದ್ರೆ ದೇವರು ಯಾವ ರೀತಿ ಬೇಕಾದ್ರೂ ನಿಯಂತ್ರಣ ಮಾಡೋದಲ್ಲ. ಈ ಆಲಿನ್ನಾಲನ್ನು ಕಾನ್ಸೆಪ್ಟ್ ಅನ್ನು ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ದೇವರು ಎಷ್ಟು ದೊಡ್ಡವನು ನಮಗೆ ಅರ್ಥ ಆಗುತ್ತೆ. ಇವತ್ತು ದೇವರ ದೊಡ್ಡತನವನ್ನ ವಿಚಾರ ಮಾಡೋ ರೀತಿಯಲ್ಲಿ ನಾವು ಅದನ್ನೇ ಧ್ಯಾನ ಅಂತ ಕರೆಯೋ, ಅದನ್ನೇ ಅನುಸಂಧಾನ ಅಂತ ಕರೆಯೋ. ಈ ಮಳೆ ಬರ್ತಾ ಇದೆ, ಬಂದು ಮುಂದೆ ಭಗವಂತ ಹೇಳ್ತಾನೆ, ನಿಗೃಹ್ಯಾಮಿ ತಪಾಮಿ ಅಹಂ ವರ್ಷಂ ನಿಗೃಹ್ಯಾಮಿ, ನಾನು ಮಳೆ ಸುರಿಸ್ತೇನೆ ಮಳೆ ನಿಲ್ಲಿಸ್ತೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ಮಳೆ ಸುರಿಸ್ತೇನೆ ಮಳೆ ನಿಲ್ಲಿಸ್ತೇನೆ, ಇದಕ್ಕಿಂತ ಮಳೆ ಬಂದು ಮಳೆ ಬರ್ತೇನೆ ಅಂದ್ಬಿಟ್ಟು ಓಡ್ತಿರ್ತಾನೆ. ಇವನು ಮಳೆ ಬರ್ಸಕ್ಕೆ ಸ್ಟಾಪ್ ಅಂದ್ರೆ ಏನಿಲ್ಲ, ಅದು ಬೇಕು ಅಂದ್ರೆ ಬರೋದಿಲ್ಲ, ಬೇಡವನ್ನ ನಿಲ್ಲೋದಿಲ್ಲ. ಎರಡೂ ನಮಗೆ ಅನಾವೃಷ್ಟಿನೂ ನಮ್ಮ ಕೈಯಲ್ಲಿಲ್ಲ, ಅತಿವೃಷ್ಟಿ ನಮ್ಮ ಕೈಯಲ್ಲಿ. ಅವತ್ತು ಎಷ್ಟು ಗಲಾಟೆ ಆಗ್ತಿದೆ, ಕಾವೇರಿ ಗಲಾಟೆ. ಬೇಕಂದ್ರೆ ಬೇಕಂದಾಗ ಇಲ್ಲ, ಬೇಡ ಅಂದ್ರೆ ಬರ್ತಾರೆ. ಏನ್ ಮಾಡ್ಬೇಕು ಅದಕ್ಕೆ? ಆಶ್ಚರ್ಯನೇ ಆಶ್ಚರ್ಯ. ಇದೆಲ್ಲದನ್ನ ನಿಯಂತ್ರಣ ಮಾಡಲಿಕ್ಕೆ ದೇವರು ಅನುಗ್ರಹ ಮಾಡಿದ ಪ್ರಶ್ನೆನೇ ಬರ್ತಿರಲಿಲ್ಲ ಯಾವ ಕಾಲಕ್ಕೂ ಕೂಡ. ಈ ಪ್ರಶ್ನೆಗೆ ಅವ ಹಿಂದಿನ ಕಾಲಕ್ಕೆ ಕಾವೇರಿಗೆ ಎಂದು ಅಣೆಕಟ್ಟೆ ಇರಲಿಲ್ಲ, ಹಿಂದಿನ ಕಾಲ ಗಂಗಾ ನದಿಗೂ ಅಣೆಕಟ್ಟಿರಲಿಲ್ಲ, ನೀರಿನ ಗಲಾಟೆನೇ ಇರಲಿಲ್ಲ. ಈಗ ಯಾವಾಗಲೂ ತುಂಬಿರ್ತಿದ್ರೆ ಗಲಾಟೆ ಆಗ್ಬೇಕು ಅದಕ್ಕೆ. ಯಾವಾಗಲೂ ನೀರಿದ್ರೆ ಪ್ರಶ್ನೆ ಬರೋದೇ ಇಲ್ಲ. ಈ ದೃಷ್ಟಿಯಿಂದ ಭಗವಂತ ತಾನು ಹೇಗೆ ಕೊಡಬಲ್ಲ ಅಂತ ಹೇಳೋದಕ್ಕೆ ಬಹಳ ದೊಡ್ಡ ದೃಷ್ಟಾಂತ. ಈ ಹಿನ್ನೆಲೆಯಲ್ಲಿ ದೇವರ ಸರ್ವ ಸ್ವಾತಂತ್ರ್ಯವನ್ನು ತಿಳ್ಕೊಳ್ಳೋದಕ್ಕೆ ಶ್ಲೋಕ ಬಹಳ ಮುಖ್ಯ. ನಚ ಬತ್ಸ್ಥಾನೆ ಭೂತಾನೆ ಪಶ್ಯಮೇ ಯೋಗಮೇಶ್ವರಂ, ನನ್ನ ಸಾಮರ್ಥ್ಯ ನೋಡು ಅರ್ಜುನ ಅಂತ ಹೇಳ್ತಾರೆ. ನನ್ನ ಸಾಮರ್ಥ್ಯ ನೋಡು. ಎಂಥ ಸಾಮರ್ಥ್ಯ? ವಸ್ತು ನೋಡಿಗೆ ನಾನಿದ್ದೇನೆ, ಆದರೆ ಅದ್ರ ಕೈಯಲ್ಲಿ ನಾನಿಲ್ಲ. ನನ್ನ ಕೈಯಲ್ಲಿ ಅದಿದೆ ಅಂದ್ರೆ ಅದೇನೇ ಆದರೂ ನನಗೇನು ಸಂಬಂಧ ಇಲ್ಲ, ಅದನ್ನು ಮೀರಿ ನಾನಿರ್ತೇನೆ. ಇಲ್ಲ ಹೋದ್ರೆ ಜನ ಏನೋ ದೇವರಿದ್ದಾನೆ, ಯಾರೋ ಸತ್ತ ಅಂದ್ಬಿಡ್ತಾರೆ. ಒಳಗಿರೋ ದೇವರು ಸತ್ತ ಅಂತ ಕರೆಯೋದಿಲ್ಲ, ಅವನು ಸತ್ತ, ದೇವರು ಸತ್ತ ಅಲ್ಲ. ಮನೆ ಬಿತ್ತು ಆಕಾಶ ಬಿತ್ತು ಅಂತ ಕರೆಯೋದಿಲ್ಲ, ಮನೆ ಆಕಾಶ ಇದೆ, ಆಕಾಶ ಬಿತ್ತು ಅಲ್ಲ. ಆಕಾಶ ಮೊದಲು ಇದೆ ಆಮೇಲೂ ಇದೆ, ಅದಕ್ಕೆ ನಾಶವೇ ಇಲ್ಲ. ವಾಯು ಅದಕ್ಕೆ ನಾಶವೇ ಇಲ್ಲ. ಈ ಯೋಚನೆ ಮಾಡ್ತಾ ಹೋದ್ರೆ ದೇವರು ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳಿದ ಮೇಲೆ ವಸ್ತುಗಳು ನಾಶವಾದಾಗ ಆ ದೇವರು ನಾಶವಾಗ್ತಾನೋ ಅಂದ್ರೆ ನಾಶವಾಗೋದಿಲ್ಲ ಅಂತ ಹೇಳಿದ್ರು. ಯಾಕೆ? ವಸ್ತುವಿನ ಹತೋಟಿಯಲ್ಲಿ ಪರಮಾತ್ಮ ಇಲ್ಲ, ಆದ್ದರಿಂದ ವಸ್ತು ನಾಶವಾಗ್ತಾನೆ ಇರುತ್ತೆ, ಪರಮಾತ್ಮವಾದ ತನ್ನ ಪಾಡಿ ತಾನಿದ್ದೇ ಇರ್ತಾನೆ. ಇದು ಯಾಕೆ ಹೀಗೆ ಅಂದ್ರೆ ಪಶ್ಯಮೇ ಯೋಗಮೈಶ್ವರಂ, ಯೋಗ ಅಂದ್ರೆ ಸಾಮರ್ಥ್ಯ ಅಂತ. ನನ್ನ ಸಾಮರ್ಥ್ಯ ನೋಡು ಅರ್ಜುನ, ನನ್ನ ಕೆಪಾಸಿಟಿ ಎಷ್ಟಿದೆ ಗೊತ್ತಾಯ್ತಾ ಅಂತ ಕೇಳುತ್ತಾನೆ. ಹಾಗಿದ್ರೆ ನೀನು ಎಂಥವನು? ಭೂತಹೃನ್ ನಥ ಭೂತಸ್ಥಃ, ನಾನು ಭೂತಹೃನ್ ಹೌದು, ನಚ ಭೂತಸ್ಥಃ ಮತ್ತೆ ಭೂತಭಾವನ. ಭೂತಹೃನ್ ನಚ ಭೂತಸ್ಥಃ, ನಾನು ಭೂತಗಳನ್ನು ಧರಿಸಿದ್ದೇನೆ, ಎಲ್ಲಾ ಪ್ರಾಣಿಗಳನ್ನು ಧರಿಸಿದ್ದೇನೆ, ಆ ಪ್ರಾಣಿಗಳ ಹತೋಟಿಯಲ್ಲಿ ನಾನಿಲ್ಲ. ಮತ್ತೇನಾಗಿದ್ದೇನೆ ಅಂದ್ರೆ ಭೂತಭಾವನ, ನಾನು ಭೂತಭಾವನಾಗಿದ್ದೇನೆ. ವಿಷ್ಣು ಸಹಸ್ರನಾಮದ ಪದ ಭೂತಭಾವನ, ಭೂತಾತ್ಮ ಭೂತಭಾವನ ಭೂತಭಾವನ ಅಂತ ಹೇಳಿ ವಿಷ್ಣು ಸಹಸ್ರ ಆರಂಭದಲ್ಲೇ ಬರುತ್ತೆ. ಭೂತಾತ್ಮ ಭೂತಭಾವನ, ಭೂತಭಾವನ ಅಂದ್ರೆ ಏನು ಅಂತ ನೋಡಬೇಕು. ಭಗವದ್ಗೀತೆಯಲ್ಲಿ ವಿಷ್ಣು ಸಹಸ್ರನಾಮದ ಹೆಚ್ಚು ಎಷ್ಟೋ ಪದಗಳು ಬಂದಿವೆ ಇದರೊಳಗೆ. ಆ ವಿಷ್ಣು ಸಿಷ್ಟಾಗಿ ಹೇಳ್ತಿರೋದೆ ವಿಷ್ಣು, ಆದ್ದರಿಂದ ತನ್ನ ನಾಮಾವಳಿನ ಅಪ್ಲೈ ಮಾಡಿಕೊಂಡೆ ಭಗವಂತ ಮಾತಾಡ್ತಾನೆ. ನಾನು ಭೂತಭಾವನಾಗಿದ್ದೇನೆ. ಏನ್ ಹಾಗಂದ್ರೆ ಅರ್ಥ? ಆಚಾರ ಅರ್ಥವನ್ನು ಹೇಳುತ್ತಾರೆ. ಭೂತಾನಾಂ ಭಾವಂ ನಯತೀತಿ ಭೂತಭಾವನ, ನೀಂಗ್ ಪ್ರಾಪಣೆ ಅಂತ ಧಾತು. ಭೂತಾನಾಂ ಭಾವಂ ನಯತಿ ಇತಿ ಭೂತಭಾವನ, ಭೂತಾನಾಂ ಅಂದ್ರೆ ಪ್ರಾಣಿಗಳಿಗೆ, ಭಾವಂ ಇರುವಿಕೆಯನ್ನು, ನಯತಿ ತಂದುಕೊಡುವವನು ಅಂತ. ಭೂತಗಳಿಗೆ ಇರುವಿಕೆಯನ್ನು ತಂದುಕೊಡುವ ಸಾಮರ್ಥ್ಯ ಅವನಿಗಿದೆ. ಯೋಚನೆ ಮಾಡಿ, ನಮ್ಮನ್ನು ಮಣ್ಣಿದೆ, ಈಗ ಗಡಿಗೆ ಮಾಡೋ ಸಾಮರ್ಥ್ಯ ನಮಗಿಲ್ಲ, ಕುಂಬಾರನಿಗಿದೆ. ನಮ್ಮನ್ನು ಹತ್ತಿ ಇದೆ, ಅದನ್ನು ಬಟ್ಟೆ ಮಾಡೋ ಸಾಮರ್ಥ್ಯ ನಮಗಿಲ್ಲ, ಅದು ನೇಕಾರನಿಗಿದೆ. ಅದನ್ನು ಹೊಲಿಯೋ ಸಾಮರ್ಥ್ಯ ನಮಗಿಲ್ಲ, ಬಟ್ಟೆ ತರೋದಿಲ್ಲ ಕಡೆಗೆ ಹೊಲಿಯೋದ ಒಂದ್ ಕಡೆಗೆ ಅವನು ಹೇಳ್ದ ಅಡ್ತಿ ನೋಡ್ಕೊ ಸಂತೋಷ ಪಡೋದಷ್ಟೇ ಒಂದು ಕೆಲಸ ಹೊರತು ಎರಡು ಶಕ್ತಿನೂ ಇಲ್ಲ. ನೂಲು ಮಾಡಲಾರ, ಬಟ್ಟೆನೂ ಮಾಡಲಾರ, ಅಂದ್ರೆ ಕತ್ತರಿಗೆ ಹೊಲಿಲಕ್ಕೂ ಅವನಿಗೆ ಬರೋದಿಲ್ಲ. ಎಲ್ಲಾ ಸ್ಟೇಜ್ಲೂ ಡಿಪೆಂಡೆಂಟ್ ಅವನು. ಅಂದ್ರೆ ಒಬ್ಬೊಬ್ಬನಿಗೊಂದು ಸಾಮರ್ಥ್ಯ ಇರುತ್ತೆ, ಎಲ್ಲ ಸಾಮರ್ಥ್ಯ ಇರೋರು ಸಿಗೋದಿಲ್ಲ. ಪರಮಾತ್ಮ ಹೇಳ್ತಾನೆ, ನಾನು ಭೂತಭಾವನ, ಯಾವುದೇ ಪ್ರಾಣಿಯನ್ನು ಹೇಗೆ ಬೇಕಾದರೂ ಮಾಡಬಲ್ಲೆ ಅಂತ ಹೇಳುತ್ತಾನೆ. ಅದಕ್ಕೆ ದೃಷ್ಟಾಂತ ಸಿಂಹ ಹುಲಿ ಇವೆಲ್ಲ ಏನು ಎಲ್ಲ ಮಾಡಿದವನಾರು ಪರಮಾತ್ಮ ಒಬ್ಬನೇ. ಮೀನು ತಗೊಳ್ಳಿ, ಚಿರತೆ ತಗೊಳ್ಳಿ, ಸಿಂಹ ಎಂಥ ಆನೆ ಎಂಥ ಇರಿವೆ ಸಂಬಂಧಪಡೋದೇ ಇಲ್ಲ. ಎಂಥ ಆನೆ ಇದೆ, ಎಂಥ ಇರಿವೆ ಇದೆ. ಆಮೆ ಎಷ್ಟು ದೊಡ್ಡದು ಆನೆ, ಎಷ್ಟು ದೊಡ್ಡದು, ಎಷ್ಟು ಚಿಕ್ಕದು ಇರಿವೆ, ಎಷ್ಟು ಚಿಕ್ಕದು ಬ್ಯಾಕ್ಟೀರಿಯಾ, ಎಲ್ಲವನ್ನೂ ಅನ್ನೋದು ಪರಮಾತ್ಮನೇ. ಮತ್ತೆ ದೊಡ್ಡ ಫ್ಯಾಕ್ಟ್ರಿ ಸಣ್ಣ ವಸ್ತು ಮಾಡೋದೇ ಇಲ್ಲ, ಅವುಗಳಿಗೆ ಫ್ಯಾಕ್ಟ್ರಿ ನೋಡ್ರಿ, ಬೋರ್ಡ್ ನೋಡ್ರಿ ಅಂತ ಹೇಳ್ತಾನೆ. ಸಣ್ಣ ವಸ್ತು ದೊಡ್ಡದು ಇಲ್ಲ, ಫ್ಯಾಕ್ಟ್ರಿ ಹೋಗಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ದೇವ್ರು ಹಾಗಲ್ಲ, ಎಲ್ಲವನ್ನೂ ತಾನು ಒಬ್ಬನೇ ಮಾಡ್ತಾನೆ. ಎಂಥ ಸಾಮರ್ಥ್ಯವು ಇದರಿಂದ ಏನ್ ಹೇಳ್ತು ಗೊತ್ತೇನು? ಒಂದೊಂದು ವಸ್ತು ಮಾಡಕ್ಕೆ ಒಬ್ಬೊಬ್ಬ ದೇವರು ಅಂತ ತುಂಬಾ ಜನಗಳಿಲ್ಲ ಅಂತ ಹೇಳ್ತಾರೆ. ದೇವರು ಒಬ್ಬನೇ ಒಬ್ಬನೇ ಇದ್ದಾನೆ. ಇವತ್ತು ನೇಕಾರರು ಎಷ್ಟೋ ಜನ, ಸಾವಿರಾರು ಜನ ಇದ್ದಾರೆ. ಟೈಲರ್ಸ್ ಲಕ್ಷಾಂತರ ಜನ ಇದ್ದಾರೆ. ಆದರೆ ಪರಮಾತ್ಮ ಹತ್ರ ಒಬ್ಬನೇ ಒಬ್ಬನೇ ಇದ್ದಾನೆ. ಪಶ್ಯಮೇ ಯೋಗಮೈಶ್ವರಂ, ನಾನು ಎಲ್ಲವನ್ನೂ ಮಾಡಬಲ್ಲೆ, ಎಲ್ಲಾ ಕಾಲಕ್ಕೂ ಮಾಡಬಲ್ಲೆ, ಯಾರ ಹತೋಟಿಗೂ ಒಳಗಾಗದೆ ಮಾಡಬಲ್ಲೆ ಅಂತ ಹೇಳ್ತಾರೆ. ಆದ್ದರಿಂದನೇ ಭೂತಕೃನ್ನಚ ಭೂತಸ್ಥಃ, ಭೂತಾತ್ಮ ಭೂತಭಾವನ. ಭೂತಾತ್ಮ ಭೂತಭಾವನ ಅಂತ ಬಂದಾಗೆ ಮಮಾತ್ಮ ಭೂತಭಾವನ ಅಂತ ಪರಮಾತ್ಮ ಹೇಳ್ತಾರೆ. ಮಮಾತ್ಮ ಭೂತಭಾವನ ಇಲ್ಲಿ ಆತ್ಮ ಅಂದರೆ ಏನು ಅಂತ ಪ್ರಶ್ನೆ. ನನ್ನ ಆತ್ಮ ಭೂತಭಾವನವಾಗಿದೆ. ಆತ್ಮ ಶಬ್ದಕ್ಕೆ ದೇಹ ಅಂತ ಹೆಸರು. ನನ್ನ ದೇಹ ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತೆ, ಅದನ್ನು ಹೊತ್ತು ನಿಲ್ಲುತ್ತೆ. ಎರಡನ್ನೂ ಮಾಡುತ್ತೆ, ಸೃಷ್ಟಿ ಮಾಡುತ್ತೆ, ಹೊತ್ತು ನಿಲ್ಲುತ್ತೆ. ನಮಗೆರಡು ಒಂದು ಆಲ್ಟರು, ಒಂದು ಕೊಡ ಎತ್ಕೊಳ್ಳಕ್ಕೆ ನಮಗೆ ಬರುತ್ತೆ, ತುಂಬಾ ತಿಟ್ಕೊಳ್ಳಕ್ಕಾಗೋದಿಲ್ಲ, ಕೈಸೋ ದಪ್ಪಂದು ಕೆಳಗೆ ಹಾಕಿಬಿಡ್ತಾನೆ. ತುಂಬಾ ತಿಟ್ಕೊಳ್ಳಕ್ಕಾಗೋದಿಲ್ಲ, ತಕ್ಷಣ ಎತ್ತಬೇಕಾದ್ರೆ ಕೊಟ್ಬಿಡ್ತಾನೆ. ಅದು ತುಂಬಾ ತಿಟ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕೆ ಭಾರ ತಡ್ಕೊಳ್ಳಕ್ಕಾಗೋದಿಲ್ಲ. ಅವನು ದೇವ್ರು ಹಾಗಲ್ಲ, ಜಗ ಸೃಷ್ಟಿನೂ ಮಾಡಿದ್ದಾನೆ, ಕೂರು ರೂಪದ ಇಡೀ ಜಗತ್ತನ್ನು ಹೊತ್ತಿದ್ದಾನೆ, ತಾನೆ ಅನಾಯಾಸವಾಗಿ ಹೊತ್ತಿದ್ದಾನೆ, ನಾಶನೂ ಮಾಡುತ್ತಾನೆ. ಇದು ದೇವರ ಎಲ್ಲಾ ವಿಧವಾದ ಕಾರ್ಯಚಟುವಟಿಕೆಗಳನ್ನು ಒಬ್ಬನೇ ಮಾಡತಕ್ಕಂಥ ವ್ಯಕ್ತಿ ತಾನು. ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ನಾವೆಲ್ಲ ಗೊಂದಲಕ್ಕೆ ಬಿದ್ದುಬಿಡ್ತೇವೆ. ಒಂದೊಂದಕ್ಕೊಬ್ಬ ದೇವರು ಅಂತ ನಮ್ಮ ಕಾನ್ಸೆಪ್ಟ್. ವಿಘ್ನ ನಿವಾರಣೆ ಗಣೇಶನೇ ಆಗಬೇಕು, ಮತ್ತೊಂದಕ್ಕೆ ಶಿವನೇ ಆಗಬೇಕು, ಇನ್ನೊಂದಕ್ಕೆ ಕಾಳಿನೇ ಆಗಬೇಕು, ಕೆಲವಕ್ಕಂತೂ ಭೂತ ಬೀಳೆಗಳೇ ಆಗಬೇಕು. ಎಷ್ಟೋಗಳಿಗೆ ಭೂತಾರಾಧನೆ ಎಷ್ಟೋದನೆ ಮಾಡಿಬಿಡ್ತಾರೆ. ಇದೆಲ್ಲ ಅಮ್ಮ ಗಿಮ್ಮ ಇರುತ್ತೆ ಅಂತ ಮಾಡ್ತಾರಲ್ಲ, ಸೀದಾ ಮಾರೇಮನಗುಡಿಗೆ ಹೊರಟುಬಿಡ್ತಾರೆ ಅಡಿ ಅಂತೇಳಿ. ರಾಯಮಠಕ್ಕೆ ಹೋಗೋದಿಲ್ಲವರು, ಮಾರೇಮನಗುಡಿಗೆ ಹೊರಟುಬಿಡ್ತಾರೆ. ಅಥವಾ ವಿಷ್ಣು ದೇವರುಗಳಿಗೆ ಹೋಗೋದಿಲ್ಲ, ಬದರಿಗೆ ಹೋಗೋದಿಲ್ಲ, ಉಡುಪಿಗೆ ಹೋಗೋದಿಲ್ಲ. ಯಾಕೆ ಅಂತ ಕೇಳಿ, ಇದೆಲ್ಲ ಮಾರೇಮನ ಕೇಸು, ಇದು ವಿಷ್ಣುವಿನ ಕೇಸ್ ಅಲ್ಲ ಅಂತ ಹೇಳಿಬಿಡ್ತಾರೆ. ಡಾಕ್ಟ್ರಲ್ಲಿ ಬೇರೆ ಬೇರೆ ಇರ್ತಾರಲ್ಲ ಆ ಟೈಪ್, ಇದು ಮಾರೇಮನ ಕೇಸ್ ಅವರು ಬೇರೆಯವರಿಗೆ ಆಗೋ ಕೋಳಿನೇ ಆಗಬೇಕು, ಮತ್ತೆ ಬೇರೆ ಕೊಟ್ಟರೆ ಉಪಯೋಗ ಇಲ್ಲ. ಈ ಭ್ರಮೆ ತುಂಬಾ ಜನಕ್ಕುಂಟು. ಭಗವದ್ಗೀತೆ ಕೇಳಿದಾಗ ಗೊತ್ತಾಗತ್ತೆ, ಇಡೀ ಜಗತ್ತ ನಿಯಂತ್ರಣ ಮಾಡತಕ್ಕಂಥ ಕೇಂದ್ರ ಶಕ್ತಿ ಒಬ್ಬನೇ ಒಬ್ಬನು ಭಗವಂತ ಮಾತ್ರ. ನೂರಾರು ಹತ್ತಾರು ಶಕ್ತಿಗಳ ಕಲ್ಪನೆ ಮಾಡಬೇಡಿ, ಪ್ರಧಾನ ಶಕ್ತಿ ಮಾತ್ರ ಒಂದೇನೆ. ಉಳಿದಕ್ಕಾದಷ್ಟು ಮಾರೇಮನ ಸುಳ್ಳೇನ ಅಲ್ಲ, ಅವೆಲ್ಲ ಕೂಡ ಯಾರು ಇಂಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್ ಭಗವಂತ ಒಬ್ಬನೇನೆ. ಆದ್ರೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಇದನ್ನಿಟ್ಟುಕೊಂಡೆ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ವೇದ ಹೇಳಿ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಬ್ಬನೇ ಭಗವಂತನನ್ನ ಅನೇಕ ರೂಪದಲ್ಲಿ ಕರೀತಾರೆ. ಅಂದ್ರೆ ಶಿವಾದಿ ದೇವತೆಗಳಿದ್ದಾರೆ, ದುರ್ಗಾದೇವಿ ಇದ್ದಾಳೆ, ಎಲ್ಲ ಪರಮಾತ್ಮನಲ್ಲ, ಅದು ನಿಯಂತ್ರಣ ಮಾಡ್ತಕ್ಕಂಥ ಪರಮಾತ್ಮ ಒಬ್ಬನೇನೆ. ಈ ಅರ್ಥ ಮಾಡಬೇಕು. ಅನೇಕ ಎಲ್ಲ ದೇವರು ಒಂದೇ ಇನ್ನೊಂದು ವಾದ ಶುರು ಮಾಡಿಬಿಟ್ರೆ ಆಮೇಲೆ ಎಲ್ಲ ದೇವರು ಒಂದೇನೂ ಅಲ್ಲ, ಒಂದೊಂದು ಕಡೆ ಒಬ್ಬ ದೇವರು ಅಲ್ಲ, ಎಲ್ಲ ದೇವರು ಇರೋದು ನಿಜ. ಎಲ್ಲ ದೇವರಲ್ಲಿ ಇರೋ ಒಬ್ಬ ಕೇಂದ್ರ ಬಿಂದು ದೇವರು ನಾರಾಯಣ ಒಬ್ಬನೇನೆ. ಅದನ್ನ ಭಗವಂತ ಸ್ಪಷ್ಟವಾಗಿ ಬಿಟ್ಟು ಹೇಳುತ್ತಾನೆ. ಭಗವದ್ಗೀತೆ ಬರೀ ಭಗವಂತನ ಬಗ್ಗೆ ಹೇಳೋದಿಲ್ಲ, ಭಗವಂತ ಯಾರು ಅಂತಲೂ ಹೇಳುತ್ತೆ. ಅದು ಭಾರಿ ವಿಶೇಷ. ಆ ಹಿನ್ನೆಲೆಯಲ್ಲಿ ಭೂತಹುನ್ನತ ಭೂತಸ್ಥ ಮಮಾತ್ಮ ಭೂತಭಾವನಃ, ನನ್ನ ದೇಹ ಇಡೀ ಜಗತ್ತನ್ನ ಹೊತ್ತಿದೆ, ಸೃಷ್ಟಿ ಮಾಡುತ್ತೆ, ಏನನ್ನು ಬೇಕಾದರೂ ಮಾಡುತ್ತೆ. ಈ ಪರಮಾತ್ಮನ ದೇಹದ ವೈಶಿಷ್ಟ್ಯ. ಇದನ್ನ ಯಾಕೆ ಒತ್ತಿ ಹೇಳಬೇಕು ನಾವು ಅಂದ್ರೆ, ದೇವರ ದೇಹದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಕೃಷ್ಣ ಎಷ್ಟು ಹೇಳ್ತಾ ಇದ್ದಾನೆ, ಅದೇ ಮುಂದೆ ಕತೆ ಕೆಡ್ತಾ ಹೋಗ್ತಾರೆ ಭಾಗವತನ. ಕೃಷ್ಣ ಒಂದ್ ಕಡೆ ಕೂತಿದ್ದ, ಒಬ್ಬ ಬೇಡ ಬಂದ, ಬಾಣ ಇಟ್ಟು ಕೃಷ್ಣನ ಕಾಲಿಗೆ ಹೊಡೆದ, ಕೃಷ್ಣ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಡ್ತಾರೆ ರೆಡಿ ಅಂತ. ಈ ಕಣ್ಣೋರಿಸ್ಕೊಂಡ್ಬಿಡ್ತಾರೆ ಎಷ್ಟೋ ಜನ, ಪಾಪ ಕೃಷ್ಣನು ಹೋಗ್ಬಿಟ್ಟ ಪಾಪ ಅಂತ ಹೇಳಿಬಿಟ್ಟು ಕಣ್ಣೋರಿಸ್ಕೊಂಡ್ಬಿಡ್ತಾರೆ. ಈ ಭಗವದ್ಗೀತೆ ಕೇಳಿದಾಗ ಇವರು ಮಮಾತ್ಮ ಭೂತಭಾವನಃ, ಇಡೀ ವಿಶ್ವದ ಭಾರ ಹೊತ್ತವನು ನಾನು, ನನ್ನಿಂದ ಜಗತ್ ನಾನು ಇಡೀ ಜಗತ್ತು ಯಾರು ನಿಯಂತ್ರಣ ಮಾಡೋದಿಲ್ಲ ಅಂದಮೇಲೆ ಒಬ್ಬ ಬೇಡ ಹೊಡಿತಾನ, ಒಂದು ಬಾಣ ಹೊಡೆಯುತ್ತ, ಅಶ್ವತ್ಥ ಹೊಡೆದ್ಬಿಟ್ಟು ನಾರಾಯಣಾಸ್ತ್ರ ಏನೂ ಮಾಡಿಲ್ಲ. ಭೀಷ್ಮರು ಬಾಣ ಕೃಷ್ಣನ ಬಾಣ ಕೃಷ್ಣನಿಗೆ ಬಾಣಗಳ ಸುರಿಮಣೆ ಸುರಿಸ್ತಾರೆ, ಏನೂ ಆಗಿಲ್ಲ ಕೃಷ್ಣನಿಗೆ ಅಂತ. ಯಾರೋ ಒಬ್ಬ ಬೇಡ ಹೊಡೆದ ಬಾಣ ಕೃಷ್ಣ ಇದಾಗಿಬಿಡ್ತಾನ, ಯೋಚನೆ ಮಾಡಬೇಕು. ಇದನ್ನೆಲ್ಲ ಮುಂದೆ ತಾನೇ ಹೇಳ್ತಾನೆ, ಯಾಕೆ ಹೀಗಾಯ್ತು ಅಂತ ಇದೇ ಅಧ್ಯಾಯದಲ್ಲಿ ತಾನೇ ಹೇಳ್ತಾನ. ಆದ್ರಿಂದ ಆ ಗೊಂದಲ ಪರಿಹಾರ ಮಾಡೇ ಬಿಡ್ತಾನಂತ, ಯಾತಕ್ಕೆ ಹೀಗೆ ಎಂಬುದು ಉತ್ತರ ಅಲ್ಲೇ ಸಿಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ದೇವರನ್ನ ನಾವು ದೊಡ್ಡ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಬೆಂಕಿಗೊಂದು ಅರ್ಥ ಇದೆ, ನೀರು ಒಂದು ಅರ್ಥ ಇದೆ, ಗಾಳಿ ಅಂದ್ರೆ ಅರ್ಥ ಇದೆ, ಮಳೆ ಅಂದ್ರೆ ಅರ್ಥ ಇದೆ. ನಮ್ಮ ಪಕ್ಕದ ದೇವರು ಅರ್ಥನೇ ಇಲ್ಲ ಹಾಗಾಗಿಬಿಟ್ಟಿದೆ. ದೇವರೊಂದು ಏನೋ ಒಂದು ಯಾರನ್ನೋ ದೇವರು ಏನೋ ದೇವರು ಅಂತ ತಿಳ್ಕೊತಾ ಇರ್ತಾರೆ, ತಪ್ಪು. ದೇವರ ಶಬ್ದಕ್ಕೆ ವಿಶಿಷ್ಟವಾದ ಅರ್ಥವು. ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಹೋದಂತೆ ದೇವರ ಸ್ವರೂಪದ ಚಿತ್ರ ನಮ್ಮ ಕಣ್ಣಿಂದ ನಿಲ್ಲುತ್ತೆ. ಆಗೊಂದು ಪ್ರಶ್ನೆ ಬಂತು, ಇದನ್ನು ಹೇಗೆ ದೃಷ್ಟಾಂತಪೂರ್ವಕ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಗವಂತ ತಾನೇ ದೃಷ್ಟಾಂತ ಕೊಡ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್. ಅದೇ ರೀತಿಯಾಗಿ ಯಥಾ ಆಕಾಶ ಸ್ಥಿತೋ ವಾಯು ನಿತ್ಯಂ ಸರ್ವತ್ರಗ ಮಹಾನ್. ಆಕಾಶ ಇದೆ, ಅದರಲ್ಲಿ ಗಾಳಿ ಬೀಸ್ತಾ ಇದೆ. ಇಲ್ಲಿ ಆಕಾಶ ಇದೆ, ಗಾಳಿ ಬೀಸ್ತಾನೆ ಇದೆ. ಅದು ಹೇಗಿದೆ ಈಗ? ಆಕಾಶದಲ್ಲಿ ಗಾಳಿ ಇದೆ, ಗಾಳಿಯನ್ನ ಗಾಳಿ ಆಶ್ರಯ ಆಕಾಶ ಕೊಟ್ಟಿದೆ. ಆದರೆ ಆಕಾಶದೊಳಗೆ ಗಾಳಿ ಇದ್ದ ಮಾತ್ರಕ್ಕೇನೆ ಆಕಾಶದ ಸಂಬಂಧ, ಅದರ ಗುಣಧರ್ಮಗಳ ಸಂಬಂಧ ಗಾಳಿಗಿಲ್ಲ, ಗಾಳಿಯ ಗುಣಸಂಧರ್ಮದ ಸಂಬಂಧ ಆಕಾಶಕ್ಕಿಲ್ಲ. ಆಕಾಶ ಆಕಾಶವೇ, ವಾಯು ವಾಯುವೇ. ಈ ದೃಷ್ಟಾಂತ ಕೊಡುತ್ತಾರೆ. ಆದ್ರಿಂದ ಅದೇ ರೀತಿಯಲ್ಲಿ ಭಗವಂತನ ಭೂತಗಳು ಹೇಗಿವೆ, ತಥಾ ಮತ್ಸ್ಥಾನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ. ಎಲ್ಲಾ ಪ್ರಾಣಿಗಳು ಕೂಡ ನನ್ನಲ್ಲಿ ಹಾಗಿವೆ ಅಂತ ತಿಳ್ಕೊ ಅಂತ ಹೇಳಿದ. ಬಹಳ ಇಂಪಾರ್ಟೆಂಟ್ ಇದು. ದೇವರ ಹತ್ರ ಇದ್ದವನು ದೇವರಂತೆ ಇರ್ತಾನೆ ಅಂದ್ರೆ ದೇವರಂತೆ ಇರೋದಿಲ್ಲ. ಆಕಾಶದಲ್ಲಿ ಬೀಸ್ತಕ್ಕಂಥ ಗಾಳಿ ಗಾಳಿ ಗಾಳಿಯಾಗೇ ಇರುತ್ತೆ, ಆಕಾಶ ಆಕಾಶವಾಗೇ ಇರುತ್ತೆ. ದೇವರಲ್ಲಿ ನಾವೆಲ್ಲ ಇದ್ದೇವೆ, ಆದರೆ ದೇವರು ದೇವರಾಗೇ ಇರ್ತಾನೆ, ನಾವೊಂದು ಹಾವಾಗೇ ಇರ್ತೇವೆ. ಒಂದು ಮೀನನ್ನು ನೀರಲ್ಲಿ ಬಿಟ್ಟುಬಿಡ್ತೀರಿ, ಮೀನು ನೀರಲ್ಲಿ ಬಿಟ್ಟುಬಿಡ್ತೀರಿ, ನೀರಲ್ಲಿ ಬಿಟ್ಟ ಮೀನು ನೀರಾಗೋದಿಲ್ಲ, ಅದು ಮೀನಾಗಿ ಹಾಗೆ ಇರುತ್ತೆ. ಅದು ಮೀನು ಮೀನಾಗೇ ಇರುತ್ತೆ, ನೀರು ನೀರಾಗೇ ಇರುತ್ತೆ. ಅದೇ ರೀತಿ ದೇವರು ದೇವರಾಗೇ ಇರ್ತಾನೆ, ನಾವು ನಾವಾಗೇ ಇರ್ತೇವೆ. ಇದು ವಿಶೇಷ. ಆ ಹಿನ್ನೆಲೆಯಲ್ಲಿ